ಯಾವ್ದು ಸಜ್ಞಾನ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರಮಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ ಉಮೇಶಾಧ್ಯ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸತ್ಮೇಹ ಶ್ರೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ದುರ್ಮುಖ ನಾಮ ಸಂವತ್ಸರ ಇವತ್ತಿನಿಂದ ಪ್ರಾರಂಭ. ಮನ್ಮಥ ನಾಮ ಸಂವತ್ಸರದ ಬಳಿಕ ಬಂದಿರತಕ್ಕಂಥ ಸಂವತ್ಸರ ದುರ್ಮುಖ, ದುರ್ಮುಖಿ ಅಂತ ಕೆಲವರು ಹೇಳ್ತಾರೆ. ದುರ್ಮುಖ ಅನ್ನೋದು ಸರಿಯಾದ ರೂಪ ಅದಕ್ಕೆ. ದುರ್ಮುಖ ನಾಮ ಸಂವತ್ಸರ ಈ ಕಾಲಚಕ್ರದೊಳಗೆ ಕಾಲಗಣನೆ ಬಹಳ ಮುಖ್ಯವಾದದ್ದು. ಎಲ್ಲದಕ್ಕೂ ಟೈಮ್ ನೋಡ್ತೇವೆ ನಾವು, ಆದರೆ ಇದಕ್ಕೆ ಟೈಮ್ ನೋಡೋದಿಲ್ಲ ಮುಖ್ಯವಾಗಿ. ಇವತ್ತು ದೇವರ ಲೆಕ್ಕದಲ್ಲಿ ಕಾಲ ಹೇಗೆ, ಬ್ರಹ್ಮದೇವರ ಲೆಕ್ಕದಲ್ಲಿ ಕಾಲ ಹೇಗೆ, ಯುಗದ ಕಾಲ ಹೇಗೆ, ಆಮೇಲೆ ಮಹಾಯುಗ, ಅದರಲ್ಲಿ ಪ್ರತ್ಯೇಕ ಯುಗಗಳು, ಅದರಲ್ಲಿ ನಾವಿರ್ತಕ್ಕಂಥ ಕಲಿಯುಗ, ಕಾಲಮಾನಕ್ಕೆ ತಕ್ಕಂತೆ ನಮಗೊಂದು ಹಗಲು ರಾತ್ರಿ ವ್ಯತ್ಯಾಸ ನಮಗೆ ಗೊತ್ತಾಗ್ಬಿಡುತ್ತೆ ತಕ್ಷಣವೇ. ಅದೇ ರೀತಿಯಲ್ಲಿ ಕೃತ ಮತ್ತು ಕಲಿ ಎರಡು ಎಕ್ಸಾಕ್ಟ್ಲಿ ಅಪೋಸಿಟ್ ಯುಗಗಳು. ಅಲ್ಲಿ ಬರೀ ಪುಣ್ಯದ ಕಾರ್ಯವಾದರೆ ಬರೀ ಪಾಪ ಕಾರ್ಯ. ಅಲ್ಲಿ ಹಿರಣ್ಯಕಶ್ಯಪನಂತಹ ರಾಕ್ಷಸರು ಕೆಲವರು ಅಲ್ಲಿದ್ದರೆ, ಇವತ್ತು ಯೋಗ್ಯರು ಕೆಲವರು ಇರ್ತಾರಷ್ಟೇ. ಅಲ್ಲಿ ಅಯೋಗ್ಯರ ಸಂಖ್ಯೆ ಬಹಳ ಕಡಿಮೆ, ಆದರೆ ಯೋಗ್ಯರ ಸಂಖ್ಯೆ ಭಾರಿ ಕಡಿಮೆ. ಇದು ಕಾಲಮಾನದಿಂದಾಗ್ತಕ್ಕಂಥ ವ್ಯತ್ಯಾಸ. ಕಾಲಮಾನ ಯಾವುದೇ ಆಗಿದ್ದರೂ ಕೂಡ ಸಾಧನೆ ಮಾತ್ರ ಸಾಗಲೇಬೇಕು, ಅದು ಬಹಳ ಮುಖ್ಯವಾದ ಅಂಶ. ಪೇಪರ್ ಈಸಿನೋ ಡಿಫಿಕಲ್ಟು ಬರಬೇಕು, ತಾನೆ ಬರೆದ್ರೆ ಈಸಿ ಅಂದರೆ ಬರೀ ಸುಮ್ಮನೆ ಕೂತ್ರೆ, ಡಿಫಿಕಲ್ಟ್ ಸುಮ್ಮನೆ ಕೂತ್ರೂ ಅಷ್ಟೇನೆ. ಈಸಿ ಅಂಥೇಳಿ ಸಾಧನೆ ಮಾಡಬೇಕು, ಡಿಫಿಕಲ್ಟ್ ಇದ್ದಿದ್ರೂ ಸಾಧನೆ ಮಾಡಬೇಕು. ಆ ಸಾಧನೆ ಶಾಸ್ತ್ರೋಕ್ತ ಕ್ರಮದಲ್ಲಿ ನಡೆದಾಗ ಅದು ಸಿದ್ಧಿಗೆ ಕಾರಣ ಆಗ್ತದೆ. ಆ ಸಿದ್ಧಿ ಎಂದರೇನು? ಭಗವಂತನ ಅನುಗ್ರಹ ಪಡೆಯದೇ ದೊಡ್ಡ ಸಿದ್ಧಿ ಅದು. ಭಗವಂತ ಅನುಗ್ರಹ ಪಡೆದರೆ ಕಿವಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಎಲ್ಲ ಸಿದ್ಧಿಗಳಿಗೂ ಮಿತಿ ಇದೆ. ಭಗವದ್ ಅನುಗ್ರಹ ಸಿದ್ಧಿಗೆ ಮಾತ್ರ ಮಿತಿನೇ ಇಲ್ಲ. ಏನು ಬೇಕಾದರೂ ಕೊಡತಕ್ಕಂಥ ಸಾಮರ್ಥ್ಯ ಭಗವಂತನದು ಮಾತ್ರ ಅಂತ ದೇವರನ್ನು ಮೆಚ್ಚಿಸಬೇಕಾದ್ರೆ ಈ ಕಾಲದ ಮಹಿಮೆಯನ್ನು ತಿಳ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ. ಮೊದಲೇ ಹೇಳಿದಂತೆ ನಾವು ದಿವಸದ ಲೆಕ್ಕ ಹಾಕಿದಾಗ ಸುಲಭ ನಮಗೆ ಅರ್ಥ ಆಗುತ್ತೆ. 60 ವಿಘಳಿಗೆಗಳು ಪಡಗಳು, ಒಂದು ಗಳಿಗೆ ಆಗತ್ತೆ. ಅಂಥ ಗಳಿಗಳು 60 ಆಗಬೇಕು, ಎರಡು ಗಳಿಗೆ ಆದರೆ ಒಂದು ಮುಹೂರ್ತ. ಇದು ನಮ್ಮ ಶಾಸ್ತ್ರೀಯ ಕ್ರಮದಲ್ಲಿ ಕಾಲಮಾನದ ಒಂದು ವ್ಯವಸ್ಥೆ. ಹಗಲು ರಾತ್ರಿ ಒಂದು ಯೂನಿಟ್ ಅದು, ಹಗಲು ರಾತ್ರಿ ಸರಾಸರಿ 12 ಗಂಟೆ. ಅಂಥ ಹಗಲು ರಾತ್ರಿಗಳು 7 ಒಂದು ವಾರ ಅಂತಾರೆ, 2 ಆದಾಗ ಒಂದು ಪಕ್ಷ, 2 ಆದಾಗ ಒಂದು ಮಾಸ, 2 ಆದರೆ ಒಂದು ಋತು, 2 ಆದ ಋತು, 3 ಋತುಗಳಾದಾಗ ಒಂದು ಅಯನ, 2 ಅಯನಗಳಾದಾಗ ಒಂದು ವರ್ಷ. ಇದು ಕಾಲಮಾನದಲ್ಲಿ ವ್ಯತ್ಯಾಸ. ಇದೆಲ್ಲ ವ್ಯತ್ಯಾಸಕ್ಕೆ ತಕ್ಕಂತೆ ಕಾಲದ ಬದಲಾವಣೆ ಆಗ್ತಾ ಹೋಗುತ್ತೆ. ಬೇಸಿಗೆ ಕಾಲ, ಚಳಿಗಾಲ ಅಂತ ಆಗ ನಮ್ಗೆ ಅರ್ಥ ಆಗುತ್ತೆ. ಆ ತರಹ ಋತುವಿಗೆ ತಕ್ಕಂತೆ ಕಾಲಮಾನ ಕಾಣುತ್ತೆ. ಕಲಿಯುಗದಲ್ಲಿ ಮಾತ್ರ ಋತು ಧರ್ಮಗಳು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಕಾಲಕ್ಕೆ ತಕ್ಕಂಥ ಕೆಲಸ ಮನುಷ್ಯ ಮಾಡದೆ ಹೋದಾಗ ಅದ್ರ ಎಫೆಕ್ಟ್ ಕಾಣೋದಿಲ್ಲ ಅಂತ ಅರ್ಥ. ಆದರೆ ಸರಿಯಾದ ಹಿಂದಿನ ಕಾಲಕ್ಕೆ ಆ ಋತುಗಳನ್ನು ಋತುವಾನ ನಡೀಲೇಬೇಕು ಅಂತ ವಾತಾವರಣ ಇತ್ತು. ಇಂಥ ವರ್ಷಗಳು, ಈ 100 ವರ್ಷಗಳು ಮನುಷ್ಯನ ಆಯುರ್ಮಾನ ಸಾಮಾನ್ಯವಾಗಿ, ಆದ್ರೆ 120 ವರ್ಷ ಶಾಸ್ತ್ರೀಯವಾಗಿ ಕಲಿಯುಗದ ಆಯುರ್ಮಾನ ಅಂದ್ರೆ 120 ವರ್ಷ. ಎಲ್ಲ ಬದಲಾವಣೆಗಳಾಗುತ್ತೆ. ಒಟ್ಟು 432,000 ವರ್ಷವಾದರೆ ಅದು ಕಲಿಯುಗದ ಮಾನ. 432,000 ವರ್ಷ ಆಗಬೇಕು. ಇದರ 2x2 ಆದರೆ ಅದು ದ್ವಾಪರಯುಗ, 3x3 ಆದರೆ ಅದು ತ್ರೇತಾಯುಗ, 4x4 ಆದರೆ ಕೃತಯುಗ. 4 ಒಟ್ಟಿಗೆ ಸೇರಿಸಿಬಿಟ್ರೆ ಕಾಲಮಾನ 43,20,000 ವರ್ಷ. 43,20,000 ವರ್ಷ ಒಂದು ಮಹಾಯುಗ ಅಂತ ಹೇಳಿದ್ರು. 4 ಒಟ್ಟು ಗಣನೆ. ಅಂಥ ಮಹಾಯುಗಗಳು 71 ಸ್ವಲ್ಪ ದಾಟಬೇಕು. ಅಲ್ಲಿಗೆ ಅದೊಂದು ಮನ್ವಂತರ ಅಂತ ಕರೀತಾರೆ. ಈಗ ನಾವು ವಯೋಸ್ವತ ಮನ್ವಂತರದಲ್ಲಿದ್ದೇವೆ. ವಯೋಸ್ವತ ಮನು, ಸ್ವಾಮಿಭವ ಮನು ಮೊದಲನೇ ಮನು, ವಯೋಸ್ವತ ಒಂದು 7ನೇ ಮನು. ಆ ಮನ್ವಂತರದ ನಾವಿದ್ದೆ ಪ್ರತಿನಿತ್ಯ ಸಂಧ್ಯಾವಂತಕ್ಕಾಗಿ ಜ್ಞಾಪಕ ಮಾಡ್ಕೋತೇವೆ. ಪ್ರತಿಯೊಂದು ಸಂಕಲ್ಪಕ್ಕೂ ಬೇಕು ವಯೋಸ್ವತ ಮನ್ವಂತರೇ ಅಂತ ಹೇಳಿದ್ದೆ. ಕಲಿಯುಗೆ ಪ್ರಥಮ ಪಾದೆ ಅದೆಲ್ಲ ಲೆಕ್ಕ ಇಟ್ಕೊಂಡಾಗ ಇದ್ರ ಮಹತ್ವವನ್ನು ತಿಳಿಯುತ್ತೆ. ಅಂಥ ಮನುಗಳು 14 ಆಗಬೇಕು. 43,20,000 ವರ್ಷ ಇಂಟು 71, ಅಂಥದ್ದು ಇಂಟು 14 ಆದರೆ ಅದು ಬ್ರಹ್ಮದೇವರಿಗೆ ಹಗಲು, ಹೋಲ್ ಡೇ ಅಲ್ಲ, ಬರೀ ಹಗಲು ಮಾತ್ರ. ಅಷ್ಟೇ ಆದರೆ ರಾತ್ರಿ, ಅದು ರಾತ್ರಿ ಕಾಲದಲ್ಲಿ ಯಾವ ಮನುಗಳು ಬರೋದಿಲ್ಲ, ಅದು ವರ್ಕಿಂಗ್ ಅವರ್ಸ್ ಅಲ್ಲ, ಇಂಟರ್ವಲ್. ಅಂಥ ದಿವಸಗಳು 360 ಆದರೆ 1 ವರ್ಷ ಅವರಿಗೆ, ಅಂಥದ್ದು 100 ವರ್ಷ ಆದರೆ ಬ್ರಹ್ಮದೇವರ ಕಾಲಮಾನ. ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ತಲೆ ಒಡೆದೋಗ್ಬೇಕಂತ ಕಾಲಮಾನ ಬ್ರಹ್ಮದೇವರು. ಇಂಥ ಕಾಲಮಾನ ಪರಮಾತ್ಮರಿಗೆ ಒಂದು ಕಣ್ಣು ಮುಚ್ಚಿಸೋ ಕಾಲ ಅಂತ. ಒಂದ್ಸರಿ ಕಣ್ಣು ಮುಚ್ಚಿದರೆ, ರಾತ್ರಿಯಿಂದ ಕಣ್ಣು ತೆಗೆದ್ರೆ ಒಬ್ಬ ಬ್ರಹ್ಮದೇವರು ಚೇಂಜ್ ಆಗಿಬಿಡ್ತಾರೆ. ಕಣ್ಣು ಮುಚ್ಚಿ ಅದಕ್ಕೆ ಧ್ಯಾಯೇ ಭೂಭಂಗಂ ಧ್ಯಾಯೇ ದಸಸ್ರ ಮೀಶಸ್ಯ ಅಂತ ಹೇಳಬೇಕಾದ್ರೆ, ಭೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಬ್ರಹ್ಮದೇವರು ಚೇಂಜ್ ಆಗ್ತಾರೆ. ಇದು ದೇವರ ಕಾಲಮಾನ. ದೇವರು ಎಷ್ಟು ಕಣ್ಣು ಮುಟ್ಟಿಸ್ಬೇಕು ಅಂದ್ರೆ ಅದನ್ನ ನಮ್ಮ ಲೆಕ್ಕ ಕೇಳಿದ್ದೆ ಹೊರತು ದೇವರ ಲೆಕ್ಕ ಕೇಳಲಿಕ್ಕೆ ಹೋಗಬೇಡಿ. ಔಪಚಾರಿಕ ಅಂತ ಕರೀತಾರೆ. ಸುಮ್ಮನೆ ತಿಳ್ಕೊಳ್ಳಕ್ಕೆ ಕೇಳಿದ್ದೆ ಹೊರತು ದೇವರಿಗೆ ಕಾಲನ ಮೇಲಿದ್ದಾನೆ ಪರಮಾತ್ಮ. ಕಾಲ ಅತೀತ. ಎಲ್ಲ ವರ್ಕರ್ಸ್ಗೆಲ್ಲ ವರ್ಕಿಂಗ್ ಅವರ್ಸ್ ಇರುತ್ತೆ. ಓನರಿಗೆ ವೈರ್ ಲೇಟ್ ಅಂತ ಕೇಳಕ್ ಬರುತ್ತೆ. ಕಾಲಾತೀತನಾದವು ಪರಮಾತ್ಮ ಬ್ರಹ್ಮಾಂಡದ ನಾಯಕನಾದ್ರಿಂದಾಗಿನೆ ಶೇಷಶಾಹಿ ಶಬ್ದಕ್ಕೆ ಅರ್ಥ ಇದೆ. ಶೇಷ ಅಂದ್ರೆ ಕಾಲ, ಕಾಲ ಅಂದ್ರೆ ಮೃತ್ಯು, ಮೃತ್ಯು ಅಂದ್ರೆ ಹಾವು, ಹಾವು ಅಂದ್ರೆ ಹಾವಿನ ರಾಜ ಶೇಷ. ಅದ್ರ ಮೇಲೆ ಮಲಗಿದ್ದಾನೆ ಅಂದ್ರೆ ಅಬೌ ಡೆತ್ ಅಂತ, ಅಬೌ ಟೈಮ್. ದೇವರಿಗೆ ಯಾವುದು ಕಾಲದ ನಿರ್ಬಂಧ ಭಗವಂತನಿಗಿಲ್ಲ. ಅದು ಆಕಾರ, ಇದು ತತ್ವ. ಅದಕ್ಕೆ ಭಗವಂತನನ್ನ ಶೇಷಶಾಹಿ ಅಂತ ಆರಾಧನೆ ಮಾಡೋದ್ರಲ್ಲಿ ಎಷ್ಟು ಒಳ್ಳೆ ಅರ್ಥ ಇದೆ ಅಂತ ತಿಳ್ಕೊಂಡಿರ್ಬೇಕು. ಇಂಥ ಒಂದು ಕಾಲಮಾನದಲ್ಲಿ ಬ್ರಹ್ಮದೇವರ ಕಾಲಮಾನ ಭಾರಿ ದೊಡ್ಡದಾದ್ರಿಂದಾಗಿನೆ ಅದಕ್ಕೆ ಪರಕಾಲ ಅಂತ ಕರೀತಾರೆ. ಪರ ಅಂದ್ರೆ ಹೈಯೆಸ್ಟ್ ಯೂನಿಟ್ ಅದು, ಪರಕಾಲ. ನಮ್ಗೆ ಅರ್ಥ ಆಗುತ್ತೆ. ಸ್ಮಾಲೆಸ್ಟ್ ಒಂದು ಪಾಯಿಂಟ್ ಇದು ಆಲ್ಸೋ ಎ ಸರ್ಕಲ್. ಮಿನಿಮಮ್ ಅಂದ್ರೆ ಮಿನಿಮಮ್, ದೊಡ್ಡ ಮಾಡ್ತಾ 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 ಹೋಗ್ತೀರಿ. ದೊಡ್ಡ ಸರ್ಕಲ್ ಇದ್ರೆ ಹಾಗಾಗಿ ಅದೊಂದು ರೌಂಡ್ ಹಾಕ್ಬೇಕಾದ್ರೆ ಒಳಗೆ ಎಷ್ಟು ರೌಂಡ್ ಹಾಕಿರ್ಬೋದು. ಸಿಂಪಲ್ ಆನ್ಸರ್ ಇರುತ್ತೆ. ಸರ್ಕಲ್ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ರೆ ದೊಡ್ಡ ಸರ್ಕಲ್, ಒಂದೇ ಒಂದು ಬ್ರಹ್ಮದೇವರ ಸರ್ಕಲ್ ಆಗುತ್ತೆ. ಎಷ್ಟು ಜನ ಹೋಗಿರ್ತಾರೆ ಒಳಗಡೆ. ಅದಕ್ಕೆ ಬ್ರಹ್ಮದೇವರನ್ನು ಜೀವೋತ್ತವರು ಅಂತ ಕರೀತಾರೆ. ಎಲ್ಲ ಜೀವರ ಮೇಲೆ ಬ್ರಹ್ಮದೇವರಿದ್ದಾರೆ. ಸೃಷ್ಟಿ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಭಗವಂತ ಅವರಿಗೆ ಕೊಟ್ಟು ಒಳಗೆ ತಾನು ನಿಂತು ಮಾಡಿಸ್ತಾ ಇದ್ದಾರೆ. ಇದು ಬ್ರಹ್ಮದೇವರು ಜೀವೋತ್ತಮರು, ಪರಮಾತ್ಮ ಸರ್ವೋತ್ತಮ. ಅದೇ ಎಲ್ಲರೂ ಬ್ರಹ್ಮದೇವರು ಬದಲಾಗ್ತಾರೆ. 100 ವರ್ಷ ಆದ್ಮೇಲೆ ಬದಲಾಗ್ತಾರೆ, ಪರಕಾಲ ಆದಮೇಲೆ. ಅದು ಎರಡು ಭಾಗ, ಪರಾರ್ಥ. ಪರದ ಒಂದರ್ಥ, ಪರಾರ್ಥ ಎರಡು ಅರ್ಥ ಸೇರಿದ್ರೆ ಪರ ಒಂದರ್ಥ, ಪರಾರ್ಥ ಪರಾರ್ಥ. ಬ್ರಹ್ಮದೇವರ ಮೊದಲನೇ ಪರಾರ್ಥ ಮುಗಿದಿದೆ ಈಗ, ಅದಕ್ಕೆ ದ್ವಿತೀಯ ಪರಾರ್ಥೆ ಅಂತ ಹೇಳಿದೆ. ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ, ಈಗ ಮುಂದಿನ ಸಂಕಲ್ಪದ ಕ್ರಮ. ಅಂತಹ ಬ್ರಹ್ಮದೇವರ ಕಾಲಮಾನದಲ್ಲಿ ಅವರಿಗೆ 50 ವರ್ಷ ಮುಗಿದು ಮೊದಲನೇ ದಿವಸದಲ್ಲಿ ಇದ್ದಾರೆ. ಇನ್ನೂ ಅಷ್ಟೇ, ಜಸ್ಟ್ ಮೊದಲನೇ ದಿವಸ 50 ವರ್ಷ ಮುಗಿಸಿದ್ದಾರೆ ಬ್ರಹ್ಮದೇವರು. ಅದರಲ್ಲಿ ನಾವು ಈಗ ವಯಸ್ಸದ ಮನ್ವಂತರ, ಅದರಲ್ಲಿ ಕಲಿಯುಗ, ಅದರಲ್ಲಿ ಪ್ರಥಮ ಪಾದದಲ್ಲಿ ನಾವಿದ್ದೇವೆ. 1938 ಶಾಲಿವಾನ ಶಕೈ, 2016-17 ನಮ್ಮ ಈ ಲೌಕಿಕ ಕ್ಯಾಲೆಂಡರ್. ಇಂತಹ ಕಾಲಮಾನದಲ್ಲಿ ಇದು ದುರ್ಮುಖ ನಾಮ ಸಂವತ್ಸರ. ಕಾಲಮಾನದ ಪ್ರಭಾವ ತಿಳಿಯಲಿಕ್ಕೆ ಹೇಳ್ತಾರೆ. ಕೃತಿಕದಲ್ಲಿ 1,00,000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 120 ವರ್ಷ. ಆಯುಷ್ಯ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡ್ಬೇಕು. ಎಲ್ಲಿ 1,00,000 ವರ್ಷ, ಇಲ್ಲಿ 120 ವರ್ಷ. ಆಲ್ಮೋಸ್ಟ್ 0 ಇದ್ದಾಗ ಲೆಕ್ಕ. ಅದು 1,00,000 ವರ್ಷ ಗ್ಯಾರಂಟಿ, 10,000 ವರ್ಷ ಗ್ಯಾರಂಟಿ, 1,000 ವರ್ಷ ಗ್ಯಾರಂಟಿ, 120 ವರ್ಷ ನೋ ಗ್ಯಾರಂಟಿ. ಚೈನಾ ಗೂಡ್ಸಂತಾರಲ್ಲ ಅಂತ ಬಂದ್ರೆ ಬಂತು ಹೋದ್ರೆ ಹೋಯ್ತು ಅಷ್ಟೇ. ಅಂತ ಇವತ್ತು ಎವಿಟಿ ಪ್ಲಸ್ ಅಂದ್ರೆ ಆಲ್ಮೋಸ್ಟ್ ಇವತ್ತು, ಆಮೇಲೆ ಇದ್ರ ಅಷ್ಟೇ ಹೋದ್ರೆ ಅಷ್ಟೇ ಇನ್ವ್ಯಾಲಿಡ್ ಇದ್ದಾಗಿರ್ತಾರೆ. ಅಂತ ಕಾಲ ಬಂದಿದೆ. ಆಗ ಕಲಿಯುಗದಲ್ಲಿ ಎಷ್ಟು ಸಾಧನೆ ಕಡಿಮೆ ಇದೆ ಅಂದ್ರೆ ಮಿನಿಮಮ್ ಕಡಿಮೆ ಇದೆ, ಅಷ್ಟು ಕಡಿಮೆ ಇದೆ. ಆದರೆ ಸುವರ್ಣ ಯುಗ ಅಂತ ಕರೀತಾರೆ ಸಾಧನೆಗೆ. ಕಲಿಯುಗ ಸುವರ್ಣ ಯುಗ, ಭಾಗವತ ಪುರಾಣ ವರ್ಣನೆ ಮಾಡ್ತಾರೆ ಕಲಿಯುಗನ. ಎಂಥ ಕಾಲ ಇದು, ಒಂದು ಸುವರ್ಣ ಯುಗ. ಇವತ್ತು ಎಕ್ಸಾಮ್ ಟೈಮ್ ಭಾರಿ ಕಡಿಮೆನೆ, ಬಟ್ ವರ್ಷ ಡಿಸೈಡ್ ಆಗೋದು ಅದರೊಳಗೇನೆ. ಮೂರು ತಾಸೇ ಒಂದೇ ಪ್ರಶ್ನೆಗೆ ಅವನ ಲೈಫ್ ಚೇಂಜ್ ಆಗಬಹುದು. ಅದಕ್ಕೆ ಕಲಿಯುಗದಲ್ಲಿ ಸಾಧನೆ ಮಾಡೋದು ಅಂದರೆ, ಕಲಿಯುಗದಲ್ಲಿ ಹರಿನಾಮವನೆನದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಕೊಂಡಾಡ್ತಾರೆ. ಮಾಡೋ ಒಂದೊಂದು ಕೂಡ ಲಕ್ಷಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತಂತೆ. ಅದು ಹೇಗೆ? ಇಲ್ಲಿ ಒಂದು ಮಾರ್ಕ್ಸ್ ಕಮಿಟ್ ಮಾಡಿದಾಗ ನೂರು ಆಗೋದಿಲ್ಲ, ನೂರು ಸಾವಿರ ಅಂತ. ಒಂದೊಂದು ಮಾರ್ಕ್ ಹತ್ತು ಮಾರ್ಕ್ಸಿಗೆ ಹತ್ತು ತೊಗೊಂಡ್ರೆ ಸಾವಿರಕ್ಕೆ ಸಾವಿರ, ನೂರಕ್ಕೆ ನೂರು ಆಗುತ್ತೆ ಆ ಟೈಪ್. ಆ ರೀತಿ ಲೆಕ್ಕ ಮಾಡಬೇಕು ಕಲಿಯುಗದೊಳಗೆ. ಕೃತಯುಗದಂತಹ ದೊಡ್ಡ ಯುಗದೊಳಗೆ ಹಿರಣ್ಯಕಶ್ಯಪ ಮಹಾ ರಾಕ್ಷಸ ಇದ್ದ. ಕಲಿಯುಗದಂಥ ಯುಗದೊಳಗೆ ಬೃಹದಾಚಾರ್ಯಂತ ಮಹಾನುಭಾವ ಅವತಾರ ಮಾಡಿದ್ದಾರೆ. ಎಲ್ಲಿಂದೆಲ್ಲಿ ಯೋಚನೆ ಮಾಡಬೇಕಂತ ಅಂದ್ರೆ, ಭಗವಂತ ಕಲಿಯುಗದಲ್ಲಿ ಎಂಥವ್ರನ್ನ ಕಳಿಸಿದ್ದಾನೆ, ಅವರು ಕಾಲಾತೀತರು. ಅವರು ಮತ್ತೆ ಸರ್ವಜ್ಞ ಮನ್ಯ ಮನಮೇಕ್ಷ ಕಾರ್ಯ ವೀರ್ಯಂ, ಎಂಥ ಕಾರ್ಯ ಬಂದು ಮಾಡಬೇಕಾದ್ರೂ ಕೂಡ ಎಂಥ ಯುಗದಲ್ಲೂ ಅಡ್ಡಿ ಆಗೋದಿಲ್ಲ ಅವರಿಗೆ. ಅಂಥವರು ಶ್ರೀಮದ್ ಆಚಾರ್ಯರು, ಅವರು ಇಲ್ಲಿ ಅವತಾರ ಮಾಡಿ ಲೋಕಕ್ಕೆ ಅನುಗ್ರಹ ಮಾಡಿದ್ದಾರೆ. ಇಂಥ ಸರಿಯಾಗಿ ಕರ್ಮಾಚರಣೆ ಮಾಡ್ತಿದ್ದ ಲಕ್ಷ ವರ್ಷ, ಸ್ವಲ್ಪ ಕಡಿಮೆ ಆಗಿತ್ತು. 15-20 ಪುಣ್ಯ, 1-0 ಪಾಪ ಕೃತಯುಗ. 15 ಪುಣ್ಯ, 5 ಪಾಪ ತ್ರೇತಾಯುಗ. 10-10 ದ್ವಾಪರಯುಗ. 5-15 ಪುಣ್ಯ, 15 ಇದು ಸ್ಟಾರ್ಟಿಂಗ್ನಲ್ಲಿ. ಬರ್ತಾ ಬರ್ತಾ 0 ಪುಣ್ಯ, ಇಲ್ಲ ಇಲ್ಲ ಬರೀ ಪಾಪ. ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಕಲಿಯುಗದಲ್ಲಿ. ಅದರ ಫಲ ಏನು? ಅಲ್ಲಿ ಆಯುಷ್ಯ ವೃದ್ಧಿ, ಇದು ಆಯುಷ್ಯ ಹೀನತೆ. ಅಪಮೃತ್ಯು, ಇಲ್ಲ ದುರಂತ ಮೃತ್ಯು. ಅಲ್ಲಿ ರತ್ನಮಯ ವ್ಯಾಪಾರ ಅಂತೆ, ರತ್ನಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು, ರತ್ನಗಳನ್ನು ಕೊಟ್ಟು ಪದಾರ್ಥ ತಗೊಳ್ಳೋದು. ಈಗ ಎಲ್ಲ ಬಿದ್ರ ಪೇಪರ್ ಅಷ್ಟೇ, ಪೇಪರ್ ಕಾಲ ಬಂದಾಗಿದೆ. ರತ್ನಮಯ ವ್ಯಾಪಾರ, ಸುವರ್ಣಮಯ ಪಾತ್ರೆಗಳಂತಾಗ, ಬಂಗಾರದ ಪಾತ್ರೆಗಳು ಕೃತಯುಗದಲ್ಲಿ ಎಲ್ಲ ಕಡೆ ಬಂಗಾರದ ಪಾತ್ರೆನೆ. ಆಮೇಲೆ ಬೆಳ್ಳಿ ಪಾತ್ರೆ, ಆಮೇಲೆ ತಾಮ್ರದ ಪಾತ್ರೆ, ಈಗ ಕಬ್ಬಿಣದ ಪಾತ್ರೆ, ಸ್ಟೀಲ್ ಪಾತ್ರೆ. ಮೊದಲೇ ಹೇಳಿದ್ದಾರೆ, ಕರೆಕ್ಟ್ ನಡೀತಾ ಇದೆ. ಸೈಂಟಿಫಿಕಲಿ ಪ್ಯೂರ್ ಐರನ್ ಅಷ್ಟೇ, ಅದು ಕಾರ್ಬನ್ ಮಿಕ್ಸ್ ಆದರೆ ಸ್ಟೀಲ್ ಆಗುತ್ತೆ ಹೊರತು ಮಣ್ಣಿನ ಪಾತ್ರೆ ಇದು ಈ ಪಾತ್ರೆಗಳು. ಆಮೇಲೆ ತಗೊಂಡ್ರೆ ಅಲ್ಲಿ 7 ಸರ್ತೆ ಬೆಳೆ ಬರ್ತಿತ್ತು ಕೃತಯುಗದಲ್ಲಿ, 7 ಸರ್ತೆ ಬೆಳೆ. ಆಮೇಲೆ ತ್ರೇತಾಯುಗದಲ್ಲಿ 5 ಸರ್ತೆ ಬೆಳೆ, ಆಮೇಲೆ 3 ಸರ್ತೆ ಬೆಳೆ, ಇಲ್ಲಿ 2 ಸರ್ತೆ ಬೆಳೆ, ನೋ ಗ್ಯಾರಂಟಿ. ಕಲಿಯುಗದಲ್ಲಿ ಎಲ್ಲದಕ್ಕೂ ನೋ ಗ್ಯಾರಂಟಿ ಅಂತೆ. ಸ್ಟೀಲ್ ಪಾತ್ರೆ ಗ್ಯಾರಂಟಿ ಕೊಡ್ತಾರೆ, ಬಂಗಾರಕ್ಕೆ ಗ್ಯಾರಂಟಿ ಕೊಡ್ತಾರೆ, ಸ್ಟೀಲ್ ಪಾತ್ರೆಗಳಲ್ಲಿ ಗ್ಯಾರಂಟಿ ಕೊಡೋದಿಲ್ಲ. ಕಲಿಯುಗದಲ್ಲಿ ನೋ ಗ್ಯಾರಂಟಿ ಅಂದರೆ 120 ವರ್ಷ ಅಲ್ಪ ಆಯುಷ್ಯ. ಇಂಥ ಒಂದು ಕ್ಷುದ್ರವಾದ ಇದು, ಯಾವ ಕಾಲಕ್ಕೆ ಬೇಕಾದ್ರೂ ಮೃತ್ಯು ಬರಬಹುದು, ಧರ್ಮ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ 28 ಮೊಳ ಎತ್ತರ ಇರ್ತಿದ್ರಂತೆ ಕೃತಯುಗದಲ್ಲಿ. ರೇವತಿ ಕಥೆಯಲ್ಲಿ ಗೊತ್ತಾಗುತ್ತೆ, 28 ಮೊಳ, ಆಮೇಲೆ 14 ಮೊಳ, ಅರ್ಧ ಕಡಿಮೆ ಆಗುತ್ತೆ. ಸ್ವಲ್ಪ ಧರ್ಮ ಕಡಿಮೆ ಆದಷ್ಟು ಕಡಿಮೆ ಆಗುತ್ತಂತೆ. ಆಮೇಲೆ ಇಲ್ಲಿ ಫ್ಲೋರ್ಸ್ ಜಾಸ್ತಿ ಆಯ್ತು ಹೊರತು, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬಂದ ಅವರೇ ಆಗಿರ್ತಿದ್ರು ಆಗಿನ ಕಾಲಕ್ಕೆ. ಕೈಚಾಚರ ಮೇಲೆ ಸಿಗುವಂಥ ಎತ್ತರ. ಆಮೇಲೆ 14-17 3.5 ಈಗ ಕಲಿಯುಗದಲ್ಲಿ 3.5 ಮೊಳ ಎತ್ತರ ಅಷ್ಟೇ. ಅದು ಮ್ಯಾಕ್ಸಿಮಮ್ ಆಯ್ತು, ಅದು ಮಿನಿಮಮ್ ಅಲ್ಲ, ಅದಕ್ಕಿಂತ ಕಡಿಮೆ ಇರೋದೇ ಜಾಸ್ತಿ. ಇದು ಕಲಿಯುಗದ ವಾತಾವರಣ. ಇಂಥ ವಾತಾವರಣದಲ್ಲ ಸಾಧನೆ ಮಾಡಿ ದೊಡ್ಡ ಉದ್ಧಾರ ಆಗಬೇಕು. ಈ ದುರ್ಮುಖ ನಾಮ ಸಂವತ್ಸರದಲ್ಲಿ ನಾವಿದ್ದೇವೆ. ಈ ಸಂವತ್ಸರದಲ್ಲಿ ಭಾಳ ಮುಖ್ಯ ನೋಡೋದೇನು ಆಗಲೆಲ್ಲ ಹೇಳ್ತಿರ್ತೇನೆ. ಗೌರ್ಮೆಂಟ್ ಸರ್ ಫಸ್ಟ್ ಕ್ಯಾಲೆಂಡರ್ ನೋಡೋದಂದ್ರೆ ಜನರಲ್ ಹಾಲಿಡೇಸ್ ಎಲ್ಲೆಲ್ಲಿ ಬರ್ತವೆ. ಮ್ಯಾಕ್ಸಿಮಮ್ ಸಿ ಎಲ್ ಯಾವಾಗ ಹಾಕಿದ್ರೆ 10 ದಿವಸ ಆಗ್ತದೆ, ಲೆಕ್ಕ ಹಾಕ್ತಿರ್ತಾರೆ ಪಾಪ. ನಮಗೆ ಏಕಾದಶಿ ಲೆಕ್ಕ ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಏಕಾದಶಿ, ಎಷ್ಟು ಉಪವಾಸ ಆಗ್ತೇವೆ ಅಂತ ಲೆಕ್ಕ ಇಟ್ಕೊಂಡ್ರೆ, ಈ ವರ್ಷ ಶ್ರವಣ ದ್ವಾದಶಿ ಉಪವಾಸ ಇಲ್ಲ. ಶ್ರವಣ ದ್ವಾದಶಿ 2 ತಿಂಗಳು ಬರೋದು, ಭಾದ್ರಪದ ಇಲ್ಲ, ಮಾಘ ಬಹುಳ ಪಾಲ್ಗೊಣ ಅಷ್ಟೇ. ಈ ಸರ್ತೆ ಶ್ರವಣ ಉಪವಾಸ ಇಲ್ಲ. ವಿಷ್ಣು ಪಂಚಕ ಮಾಡೋರಿಗೆ ಬರ್ತದೆ, ಇವರಿಗಿಲ್ಲ. ಆಮೇಲೆ ಅತಿರಿಕ್ತ ದ್ವಾದಶಿ ಉಪವಾಸ ಇನ್ನೊಂದು, ಅದು ಉತ್ತರಾದಿ ಮಠಕ್ಕೆ ಮಾತ್ರ, ಮಾಘ ಶಿರಮಾಸದ ಕೃಷ್ಣಪಕ್ಷದೊಳಗೆ ಕೆಲವು ಕಡೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ ಅಷ್ಟೇ, ಹೊರತು ಎಲ್ಲರಿಗೂ ಇಲ್ಲ. ಇದು 2 ಏಕಾದಶಿ ಯೋಚನೆ ಇಲ್ಲ. ಇನ್ನು ಕೃಷ್ಣ ಜಯಂತಿ ಉಪವಾಸ ಅಂತ ಕೇಳಿದರೆ ಅದು ಕೂಡ ಅಷ್ಟೇ, ಕೆಲವರು ಕೃಷ್ಣ ಜಯಂತಿ, ಕೆಲವರಿಗೆ ಕೃಷ್ಣಾಷ್ಟಮಿ. ಕೃಷ್ಣ ಅವರ ಇಬ್ಬರಿಗೂ ಕೂಡ ಮರುದಿವಸ 1 ಗಂಟೆ ಮೇಲೆ ಯಾರದೇ ಇಲ್ಲ, 1 ಗಂಟೆ ಪಾಲನೆ ಮಾಡ್ಬೋದು. ಇವರಿಗೆಲ್ಲ ಪ್ರಾತಃಪಾರಣ, ಕಾಸರಾದಿ ಮಠಕ್ಕೆ ಉಡುಪಿ ಮಠಗಳೇ ಪ್ರಾತಃಪಾರಣ, 1 ಗಂಟೆ ಅಷ್ಟೇ. ಕೆಲಸ 3 ಗಂಟೆ 4 ಗಂಟೆ, ರಾತ್ರಿ 10 ಗಂಟೆ ಬಂದಿದೆ ಎಷ್ಟೋ ಸಲ. ಅಂಥದ್ದೆಲ್ಲ ಏನೂ ಇಲ್ಲ ಈ ಸಲ. ಗ್ರಹಣಗಳಿಲ್ಲ, ಬಹಳ ಮುಖ್ಯ, ಒಂದು ಗ್ರಹಣನೂ ಬರೋದಿಲ್ಲ. ಗ್ರಹಣ ಬೇಕಾದಷ್ಟು ಆಗುತ್ತೆ, ನಾವು ಇಂಡಿಯಾಕ್ಕೆ ಯಾವುದು ಕಾಣದಿಲ್ಲ, ಅದರ ಗ್ರಹಣದ ಆಚರಣೆ ಇಲ್ಲ. ಕಂಡಾಗ ಮಾತ್ರ ಗ್ರಹಣದ ಆಚರಣೆ, ಕಾಣದ ಹೋದ ಗ್ರಹಣದ ಆಚರಣೆ ಇಲ್ಲ. ಆದ್ದರಿಂದ ಇಂಡಿಯಾದ ಯಾವ ಭಾಗದಲ್ಲೂ ಕಾಣದಿಲ್ಲ, ಆದ್ದರಿಂದ ಗ್ರಹಣಗಳೇ ಇಲ್ಲ, ಅದು ನಿಶ್ಚಿಂತೆಯಾಯಿತು. ಆಮೇಲೆ ಮುಖ್ಯವಾಗಿ ಋಷಿಪಂಚಮಿ, ಶುರು ಮಾಡೋರು ಮಾಡ್ಬೋದು ಈ ಸಲ, ಉದ್ಯಾಪುರಿ ಮಾಡೋರು ಮಾಡ್ಬೋದು, ಅನುಕೂಲ ಇದೆ ಋಷಿಪಂಚಮಿಗೆ. ವಿಷ್ಣು ಪಂಚಕಕ್ಕಿಲ್ಲ, ಹಿಡಿಲಕ್ಕೆ ಬರಲ್ಲ ಈ ಸಲ. ಮಾಡೋರು ಕಂಟಿನ್ಯೂ ಮಾಡಬೇಕೇ ಹೊರತು ಹಿಡಿಲಕ್ಕೆ ಅದು ಪಾತ್ರಪದ್ದಲ್ಲಿ ಹಿಡಿಬಹುದು. ಸಾಮಾನ್ಯ 2 ಚಾಯ್ಸ್ ಇರ್ತದೆ, 2ರಲ್ಲೂ 5 ಉಪವಾಸ ಬರೋದಿಲ್ಲ. ಆದ್ದರಿಂದ ವಿಷ್ಣು ಪಂಚಕ ಮಾಡೋರು ಈ ಸಲ ಶುರು ಮಾಡಲಿಕ್ಕೆ ಬರೋದಿಲ್ಲ, ಮಾಡಿದವ್ರು ಕಂಟಿನ್ಯೂ ಮಾಡಬೇಕಷ್ಟೇ. ಇನ್ನು ನಮ್ಮ ಚಾತುರ್ಮಾಸ್ಯ ಶುರುವ 2 ಆಯನಗಳು, ಮಕರ ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ. ಪ್ರತಿಯೊಂದು ಸಂಕ್ರಮಣಕ್ಕೂ ಕಾಲ ಇದೆ, ಆ ಕಾಲಕ್ಕೆ ಬಂದಾಗ ಮಾಡಬೇಕಾದ ಶ್ರೇಷ್ಠ. ಅದು ಸಾಮಾನ್ಯ ಬೇರೆದನ್ನು ಯಾವುದೋ ಟೈಮ್ ಮಾಡಿ ಮುಗಿಸಿಬಿಡ್ತಾರೆ, ದಕ್ಷಿಣ ಉತ್ತರಾಯಣ ಮಾತ್ರ ಕಾಯ್ತಾರೆ ಅಷ್ಟೆ, ಅದು ಪದ್ಧತಿಯಾಗಿದೆ. ಬಟ್ ಎಲ್ಲದಕ್ಕೆ ಕಾದ್ರೂ ತುಂಬ ಶ್ರೇಷ್ಠ. ಈ ಸರ್ತಿ ದಕ್ಷಿಣಾಯನ ಉತ್ತರಾಯಣದಲ್ಲಿ ಯೋಚನೆ ಇಲ್ಲ, ಅದು ಮಧ್ಯಾಹ್ನಕ್ಕೆ ಬರುತ್ತೆ, 12 ಬರುತ್ತೆ, ಅವಾಗ ಮಾಡಬೇಕು. ಬೆಳಿಗ್ಗೆನೇ ಇಲ್ಲ, ಅದು ಮಧ್ಯಾಹ್ನಕ್ಕೆ ಬರುತ್ತೆ. ಈ ಕರ್ಕ ಸಂಕ್ರಾಂತಿ ಮಾತ್ರ ದ್ವಾದಶಿ ಬರುತ್ತೆ, ಅದು ಮುಖ್ಯ. ದ್ವಾದಶಿ ಬರೋದ್ರಿಂದ, ದ್ವಾದಶಿ ಪ್ರಧಾನ ಆದ್ದರಿಂದ ಸಂಕ್ರಮಣಕ್ಕೋಸ್ಕರ ಯಾವುದು ಕಾಯ ಕಾರಣ ಇಲ್ಲ. ಬೆಳಿಗ್ಗೆ ತರ್ಪಣ ಎಲ್ಲ ಅನ್ನಕ್ಕೆ ಎಲ್ಲ ಮುಗಿದ ಮೇಲೆ ತರ್ಪಣ ಕೊಟ್ಟು ಪಾಲನೆ ಮಾಡಿಬಿಟ್ರೆ ಆಗೋಯ್ತು. ಸಾಮಾನ್ಯ ಸಂಕ್ರಮಣಗಳಿಗೆ ಯತಿಗಳಿಗೆ ಉಪವಾಸ ಇಲ್ಲ, ಹಸ್ತೋದಕ ಇಲ್ಲ. ಸಂಕ್ರಮಣ ಬಂದಾಗ ಅಯನದಲ್ಲೂ ಇಲ್ಲ, ಉತ್ತರಾಯಣ ದಕ್ಷಿಣದ ಇಲ್ಲ. ಆದರೆ ದ್ವಾದಶಿ ದಕ್ಷಿಣಾಯನ ಸಂಕ್ರಮಣ ಬರೋದ್ರಿಂದ ಯತಿಗಳಿ ಇದೆ, ಹಸ್ತೋದಕ ಇದೆ. ದ್ವಾದಶಿ ಶ್ರವಣ ದ್ವಾದಶಿ ಅತಿರಿಕ್ತ ದ್ವಾದಶಿ ಬಿಟ್ಟರೆ ಬೇರೆ ಎಂದೂ ಕೂಡ ಉಪವಾಸ ಮಾಡಬಾರದು. ಆದ್ದರಿಂದ ಅವತ್ತು ಹಸ್ತೋದಕ ಇದೆ, ಯತಿಗಳಿಗೂ ಭೋಜನ ಇದೆ. ಅದೊಂದು ವಿಶೇಷಾಂಶ ಅಷ್ಟೇ. ದ್ವಾದಶಿ ಬಂದಿರೋದ್ರಿಂದ ಇಲ್ಲದವರು ಇರ್ತಿರಲಿಲ್ಲ. ದ್ವಾದಶಿ ಯಾವ ಕಾಲಕ್ಕೂ ಕೂಡ ಪಾಲನೆ ಮಾಡದೇ ಇರಬಾರ್ದು. ಶ್ರವಣ ದ್ವಾದಶಿ ಅತಿರಿಕ್ತ ಬಂದರೆ ಮಾತ್ರ ಉಪವಾಸ ಮಾಡಲೇಬೇಕು, ಉಳಿದಂತೆ ಪಾಲನೆ ಮಾಡದೇ ಇರಬಾರ್ದು. ದಶಮಿನೂ ಹಾಗೆ, ದ್ವಾದಶಿನೂ ಹಾಗೆ. ಆ ರೀತಿ ಬಂದಿರೋದ್ರಿಂದ ದಶಮಿ ಬಂದರೆ ಹಾಗೆ ಆಗುತ್ತೆ, ಅವ್ರು ಉಪವಾಸ ಮಾಡಬೇಕಾದ ಕಾರಣ ಇಲ್ಲ. ಇದು ದ್ವಾದಶಿ ಬಂದಿದೆ, ಅದು ಯೋಚನೆ ಇಲ್ಲ. ಉಪಾಕರ್ಮ, ಉಪಾಕರ್ಮ ನೂತನ ಉಪಾಕರ್ಮ ಋಗ್ವೇದಿಗಳಿಗೆ ನಾಗಪಂಚಮಿ ದಿವಸ ನಿತ್ಯೋಪಕರ್ಮ. ಅದು ಉಪಕರ್ಮ ಒಂದೇ ಸಹ ಬರುತ್ತೆ, ಸಾಮಾನ್ಯ ನಿಸರ್ಗ ಆ ಥರ ಬಂದಿಲ್ಲ. ನೂತನ ಉಪಕರ್ಮ ಮಾಡೋರು ಮಾತ್ರ ನಾಗಪಂಚಮಿನೇ ಮಾಡಬೇಕು. ಆ ನಿತ್ಯೋಪಕರ್ಮ ಮಾಮೂಲಾಗಿ ಶ್ರವಣ ನಕ್ಷತ್ರ ನಮ್ಮ ಇದರಲ್ಲಿ ಬರುತ್ತೆ, ಶ್ರವಣ ಮಾಸ ಕೊನೆಯದಲ್ಲಿ ಬರುತ್ತೆ, ಶುಕ್ಲಪಕ್ಷದ ಚತುರ್ದಶಿ ಬರುತ್ತೆ. ಇವರಿಗೆ ವ್ಯತ್ಯಾಸ ಇಲ್ಲ. ಯಜುರ್ವೇದಗಳಿಗೆ ನೂತನ ಉಪಕರ್ಮ ಮತ್ತು ನಿತ್ಯೋಪಕರ್ಮ ಎರಡು ಒಂದೇ ದಿವಸನೇ, ಋಗ್ವೇದಗಳಿಗೆ ಮಾತ್ರ ವ್ಯತ್ಯಾಸ ಇದೆ, ನೋಡ್ಕೊಂಡಿರಬೇಕು. ಈ ಸತ್ಯ ಶುಕ್ರಾಸ್ತ ಇದೆ, ವೈಶಾಖ ಮತ್ತು ಜ್ಯೇಷ್ಠ ಶುಕ್ರಾಸ್ತ ಇರೋದ್ರಿಂದ ಮುಹೂರ್ತಗಳು ಯಾವುದೂ ಸಿಗೋದಿಲ್ಲ. ಏನಿದ್ದು ಚೈತ್ರದಲ್ಲಿ ಅಷ್ಟೇ ಮುಹೂರ್ತಗಳೇ ಹೊರತು ಆಮೇಲೆ ಮುಹೂರ್ತಗಳಿಲ್ಲ. ಈ ಸತ್ ಉಪನಯನ ಮುಹೂರ್ತ ಒಂದು ನಾಲ್ಕೈದು ಬಿಟ್ಟರೆ ಹೆಚ್ಚು ಮುಹೂರ್ತಗಳೇ ಇಲ್ಲ ವರ್ಷ ಪೂರ್ತಿಯಾಗಿ. ಮುಂದಿನ ವರ್ಷನೇ ಮತ್ತೆ ಮುಹೂರ್ತಗಳು. ಈ ಮದುವೆ ಗೃಹ ಪೈಸೆಗೆ ಸ್ವಲ್ಪ ವಾಸಿ ಹಾಕಿದ್ದಾರೆ. ಆದರೆ ಇದರಲ್ಲಂತೂ ಬರೋದು, ಚಾತುರ್ಮಾಸದಲ್ಲಿ ಯಾವ ಕಾಲಕ್ಕೂ ಬರೋದಿಲ್ಲ. ಚಾತುರ್ಮಾಸ ದರ್ಶನಾಯನದಲ್ಲಿ ಉಪನಯನ ಅಂತೂ ಯಾವ ಕಾಲಕ್ಕೂ ಮಾಡೋಕ್ಕೆ ಬರೋದಿಲ್ಲ. ಈ ವಿವಾಹ ತುಳಸಿ ವಿವಾಹ ಆದಮೇಲೆ ವಿವಾಹಕ್ಕೆ ಮಾತ್ರ ಬರೋದು, ಧನುರ್ಮಾಸದೊಳಗೆ ಸ್ವಲ್ಪ ದಿವಸ ಅವಕಾಶ ಇರ್ತದೆ ಹೊರತು ಇದು ಗೃಹ ಪ್ರವೇಶಕ್ಕೆ ದಕ್ಷಿಣಾಯನದಲ್ಲಿ ಮಾಡಲೇಬಾರದು. ಯಾವ ಕಾರಣಕ್ಕೂ ಮಾಡಬಾರ್ದು, ಮಾಡಿದರೆ ಅಭಿವೃದ್ಧಿ ಬರೋದಿಲ್ಲ, ಮೃತ್ಯುವಾಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಗೊತ್ತಿಲ್ಲ. ಅದು ಎಲ್ಲ ಜ್ಯೋತಿಷ್ಯದ ಪ್ರಕಾರನೇ, ವೈಷ್ಣವ ಜ್ಯೋತಿಷ್ಯ ಬೇರೆ, ಜ್ಯೋತಿಷ್ಯ ಬೇರೆ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ದಕ್ಷಿಣಾಯನ ಶ್ರೇಷ್ಠ ಅಲ್ಲ. ಇದು ವೈಷ್ಣವರಿಗೆ ವಿಶೇಷ ಇದೆ, ಅವರಿಗೂ ಯಾವ ಕಾಲಕ್ಕೂ ಶ್ರೇಷ್ಠ ಅಲ್ಲ. ಇದನ್ನು ಚಾತುರ್ಮಾಸ್ಯ ಪ್ಲಸ್ ಧನುರ್ಮಾಸ ಇವೆಲ್ಲ ಮಾಡಿ ದಕ್ಷಿಣಾಯನ ಪೂರ್ತಿ ಉಪನಯನ ನಿಷಿದ್ಧ. ಅದೆಲ್ಲ ಸರಿಯಾಗಿ ನೋಡಬೇಕು. ಇವತ್ತಿನ ದಿವಸ ಎಷ್ಟೋ ಮದುವೆಗಳು ಬಂದು ಯಾಕೆ ಬ್ರೇಕ್ ಆಗ್ತವೆ ಅಂದರೆ ಪರಾಪಡೆದ್ರೆ ಹೇಳಿಬಿಟ್ಟಿದ್ದಾರೆ. ಅದು ನಿಷಿದ್ಧ ಮುಹೂರ್ತದಲ್ಲಿ ಮಾಡಿದರೆ ಅದು ಉಳಿಯೋ ವಿವಾಹ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದ. ದಂಪತಿಗಳು ಮೃತರಾಗ್ತಾರೆ ಇಲ್ಲ ಬೇರೆ ಆಗ್ತಾರೆ, ಎಲ್ಲ ಒಂದೇ ಆಯ್ತಲ್ಲ ಅರ್ಥ. ಅದು ಹುಷಾರಾಗಿ ತಿಳ್ಕೊಂಡಿರ್ಬೇಕಲ್ಲ. ಮತ್ತು ಮೊದಲು ಯಾಕೆ ಪಂಚಾಂಗ ತಿಳ್ಕೊಬೇಕು ಅಂದರೆ ವರ್ಷ ಪೂರ್ತಿ ಪ್ಲಾನ್ ಮಾಡೋಕ್ಕೆ ಬರುತ್ತೆ, ವರ್ಷ ಪೂರ್ತಿ ಪ್ಲಾನ್ ಮಾಡೋಕ್ಕೆ ಬರುತ್ತೆ. ನಾವು ಏಕಾಸ್ತಿ ಪ್ಲಾನ್ ಮಾಡ್ತಾರಲ್ಲ ಸ್ಪೆಷಲ್ ಹುಡುಗಿಗೋಸ್ಕರ, ಆ ರೀತಿ ಪ್ಲಾನ್ ಅಲ್ಲ. ಒಳ್ಳೆ ರೀತಿ ಪ್ಲಾನ್ ಮಾಡಬೇಕು. ಮುಂದೆ ಕರ್ವ ಇದೆ ಅಂತ ಮೊದಲೇ ಹಾಕಿಬಿಟ್ರೆ ಹುಷಾರ ಡ್ರೈವ್ ಮಾಡ್ತಾನೆ ಆ ಟೈಪ್. ಜ್ಯೋತಿಷ್ ಶಾಸ್ತ್ರನ ತಮಾಷೆ ಮಾಡಾಗಿಲ್ಲ, ಅದು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ತೊಗೊಳ್ಬೋದು. ಅದನ್ನು ನಾವು ಅದನ್ನೇನಾದ್ರು ಇಗ್ನೋರ್ ಮಾಡಲಿಕ್ಕೆ ಹೊರಟ್ರೆ ಪ್ರಯೋಜನ ಇಲ್ಲ. ಸರ್ಕಲ್ ನೋಡಲೇ ಇಲ್ಲ ಅವನು, ಕಾಶನ್ನು ಹೋದ ಸಡನ್ ಟರ್ನ್ ಟರ್ನ್ ಮಾಡೋಕ್ಕೆ ಹೊರ ಹೋಗ್ಬಿಡ್ತಾನೆ. ನಿಧಾನ ಮೊದಲೇ ಪ್ಲಾನ್ ಮಾಡಿ ಸುಖವಾಗಿ ಟರ್ನ್ ಮಾಡ್ಬೋದಾಗಿತ್ತು, ಇದಕ್ಕಿದ್ದ ಟರ್ನ್ ಮಾಡೋಕ್ಕೆ ಹೋದರೆ ಉಲ್ಟಾ ಮಾಡ್ಬೋದು. ಅದಕ್ಕೇ ಯಾವಾಗಲೂ ಪಂಚಾಂಗ ಶ್ರವಣ ಅದಕ್ಕೆ ಮಾಡಬೇಕು. ಪ್ರತಿನಿತ್ಯದ ಪಂಚಾಂಗ ಶ್ರವಣ ಎರಡು ಭಾಗ, ಯುಗಾದಿ ದಿವಸ ವರ್ಷ ಪೂರ್ತಿ ಪಂಚಾಂಗ ಶ್ರವಣ, ನಿತ್ಯದ ಪಂಚಾಂಗ ಶ್ರವಣ ಅಂತಿದೆ. ತುಂಬ ಜನ ಬಿಟ್ಟು ಹೋಗಿದೆ ರಾಜಮಹಾರಾಜರಲ್ಲಿ ಮಠಗಳಲ್ಲಿ ನಿತ್ಯದ ಪಂಚಾಂಗ ಶ್ರವಣದ ಪದ್ಧತಿ. ಅದಕ್ಕೊಬ್ಬನು ಅಪಾಯಿಂಟ್ ಮಾಡಿರ್ತದೆ ಅದೇ ಕೆಲಸ ಅವರಿಗೆ. ಹೇಳೋದು ಎರಡು ನಿಮಿಷ, ಇಡೀ ಸ್ಟಡಿ ಮಾಡಿರ್ಬೇಕಲ್ಲ ಅವರು. ಹೇಳೋದು ಎರಡು ನಿಮಿಷಕ್ಕೆ ದುಡ್ಡು ಕೊಡ್ತಾರೆ, ಡಾಕ್ಟರ್ ನೋಡ್ಬಿಡ್ತಾರೆ, ಔಷಧಿ ಕೊಡ್ತಾರೆ, ಅಷ್ಟು ಕೊಡ್ತಾರೆ ಅಂದರೆ ಅವ್ರು ವಿದ್ಯೆಗೆ ಕೊಡೋದು. ನಾವು ಜ್ಯೋತಿಷ್ ಶಾಸ್ತ್ರ ಅಧ್ಯಯನ ಮಾಡಬೇಕಲ್ಲ, ಅಲ್ಲಿ ಎಕ್ಸೆಪ್ಷನ್ಸು ಇಲ್ಲ, ಟ್ಯಾಕ್ಸ್ಗೆ ಎಷ್ಟು ಕರೆಕ್ಷನ್, ಲೆಕ್ಕ ಹಾಕೋದು ಎಷ್ಟು ಕಷ್ಟ ಅಲ್ಲ, ಎಲ್ಲ ಲೆಕ್ಕ ಹಾಕಬೇಕಲ್ಲ. ಆಗ ಒಳ್ಳೆ ಮಹತ್ವ ಬರುತ್ತೆ. ಈ ವರ್ಷದ ಶುಭಸೂಚನೆ ಅಂದರೆ ಮಳೆಗೂ ಮಳೆ ಬಂದಿದೆ, ಈಗಲೂ ಸ್ವಲ್ಪ ಮಳೆ ಹರಿದಿದೆ. ಸಾಮಾನ್ಯವಾಗಿ ಹಬ್ಬದ ಹಬ್ಬ ಮಳೆ ಅಂತಲೇ ಹೆಸರು ಅದಕ್ಕೆ. ಆದರೆ ದುರ್ಮುಖ ನಾಮ ಸಂವತ್ಸರಕ್ಕೆ ಯೋಗ ಹೇಗೆ ಅಂತ ಕೇಳಿದರೆ ಹೇಳ್ತಾರೆ, ಇದು ಯಥಾ ಪ್ರಕಾರ ಸಂವತ್ಸರಗಳಲ್ಲಿ ಬೇರೆ ಕಾಲದಲ್ಲಾದರೆ ಶುಭ ಸಂವತ್ಸರ ಅಶುಭ ಸಂವತ್ಸರ ಅಂತೇಳಿ ಕಲಿಯುಗದ ಎಲ್ಲ ಅಶುಭ ಸಂವತ್ಸರಗಳೇ. ಒಳ್ಳೆ ಸಂವತ್ಸರ ಜನ ಕೆಟ್ಟವರಿದ್ದಾಗ ಅದು ಏನು ಮಾಡೋಕ್ಕಾಗತ್ತೆ? ಜನಕ್ಕೆ ತಕ್ಕಂತೆ ಕಾಲ ಬದಲಾಗೋದ್ರಿಂದ ಒಳ್ಳೆ ಸಂವತ್ಸರಗಳಿಲ್ಲ. ದುರ್ಮುಖ ಯಥಾಗ ದುರ್ಮುಖನೇ, ಸರಿಯಾಗಿದ್ದವರೇ ದುರ್ಮುಖ ಅಂತ. ದುರ್ಮುಖ ದೇವರ ಹೆಸರು ಅದು. ದುಷ್ಟಮುಖ ದುರ್ಗಾ ಇದ್ದಾಗೆ, ದುರ್ಗಾ ಹೇಗೋ ದುರ್ಗಾ ದುರಾವಾಸ ದುರ್ಲಭ ವಿಶ್ವಾಸ ಆದಲೇ ಬರುತ್ತೆ. ದುರ್ಗಾ ಅಂತ ದೇವರಿಗೆ ಹೆಸರು, ದುರ್ಗಾ ಮಹಾಲಕ್ಷ್ಮಿಗೆ ಹೆಸರು, ದುರ್ಗಾ ದೇವರ ಹೆಸರು. ಅಂದರೆ ದುಃಖೇನ ಗಮ್ಯ, ಅಯೋಗ್ಯರಿಗೆ ಸಿಗೋದಿಲ್ಲ ಅಂತ. ದುಃಖ ಮುಖ ಅಂದರೆ ದುರ್ಯೋಧನಾದಿಗಳು ಎದುರು ನಿಂತರೂ ಕೃಷ್ಣ ಕಾಣೋದಿಲ್ಲ. ದುರ್ಮುಖ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡಿದ್ರೆ ಉಳಿಲಕ್ಕೆ ಸಾಧ್ಯ ಇಲ್ಲ. ನರಸಿಂಹದೇವರ ಮುಖ ದುರ್ಮುಖ ಹಿರಣ್ಯಕಶಿಪುವಿಗೆ, ಪ್ರಹ್ಲಾದನಿಗೆ ಬಹಳ ಹತ್ರ. ಪ್ರಹ್ಲಾದನಿಗೆ ನಾವು ಈ ಮುಖ ಆತು ಉಗ್ರಮುಖ, ಆ ಥರ ದುರ್ಮುಖ ಸಂವತ್ಸರ. ದೇವರ ಹೆಸರೇ ಮುಖ್ಯವಾಗಿ ಸರ್ವಶಬ್ದ ಸಮನ್ವಯ ಮಾಡೋರಿಗೆ ಗೊತ್ತಾಗ್ತದೆ, ಭಗವಂತನ ಹೆಸರು ಅರ್ಥ ಮಾಡಿ ತಿಳ್ಕೊಂಡವರಿಗೆ ದುರ್ಮುಖ ನಾಮ ಸಂವತ್ಸರದಲ್ಲಿ ಇವತ್ತು ಶುಕ್ರವಾರ ಪಾಡ್ಯ ಆಗಿದೆ. ಎಂದು ಯುಗಾದಿ ಆಗುತ್ತೋ ಆ ವಾರದ ದೇವತೆನೇ ವರ್ಷದ ದೇವತೆ, ರಾಜ. ಶುಕ್ರ ಶುಕ್ರನೇ ವರ್ಷಕ್ಕೆ ರಾಜ, ಶುಕ್ರ ಒಳ್ಳೆ ರಾಜ, ಗೊತ್ತಾಯ್ತಾ? ಶುಕ್ರ ಒಳ್ಳೆ ರಾಜನಾದ್ರಿಂದ ಶುಕ್ರ ದೇಶ ಅರ್ಥ ಆಗ್ತದೆ. ಶುಕ್ರಾಚಾರ್ಯರು ಒಳ್ಳೆಯವರೇ, ಆದರೆ ಅವರು ಪೋಸ್ಟ್ ದೈತ್ಯಗುರುಗಳು, ಅವ್ರ ಪಾಪ ದೈತ್ಯಗುರುಗಳಾದ್ರಿಂದ ಅವ್ರು ಮಿಸ್ಗೈಡ್ ಮಾಡ್ತಾರೆ, ಶುಕ್ರನೀತಿ ಮಿಸ್ಗೈಡ್ ಮಾಡ್ತಾರೆ, ಎಲ್ಲರನ್ನೂ ಮಿಸ್ಗೈಡ್ ಮಾಡೋದಿಲ್ಲ. ಯೋಗ್ಯರಿಗೆ ಭಾರಿ ಒಳ್ಳೆಯವರಾದ್ರಿಂದ ಕವೀನಾಂ ಉಶನಾ ಕವಿ ಅಂತ ಭಗವದ್ಗೀತೆ, ಶುಕ್ರಾಚಾರ್ಯ ಭಗವಂತನ ವಿಭೂತ ರೂಪ ಇದೆ, ಆದ್ದರಿಂದ ಶುಕ್ರಾಚಾರ್ಯ ಒಳ್ಳೆಯ ರಾಜ ಅವರು. ಆಮೇಲೆ ಬುಧ ಮಂತ್ರಿ, ಬುಧ ಸೇನಾಧಿಪತಿ, ಎರಡು ಪೋಸ್ಟು ಆತಂದೇನೆ. ಮಂತ್ರಿಯಾಗಿ ಬುಧ ಎಫಿಷಿಯೆಂಟು, ಸೇನಾಧಿಪತಿಯಾಗಿ ಡೇಂಜರಸ್ಸು, ಸೇನಾಧಿಪತ್ಯದಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆದ್ದರಿಂದ ಯುದ್ಧಗಳು ಯುದ್ಧಗಳು ಅವೆಲ್ಲ ಬೇಕಾಷ್ಟು ನಡೆಯುತ್ತೆ ಅಂತ ಹೇಳ್ತಾರೆ. ಏನಂತ ಮಂತ್ರಿ ಡಿಸೈಡ್ ಮಾಡೋಕ್ಕೆ ಆ ಥರ ಫಾರ್ಮುಲಾ ಇಲ್ಲ, ರಾಜನ ಮಾತ್ರ ಫಾರ್ಮುಲಾ ಇದೆ. ರಾಜನ ತಕ್ಕಂತೆ ಉಳಿದ ಪೋರ್ಟ್ಫೋಲಿಯೋ ಚೇಂಜ್ ಆಗುತ್ತೆ, ರಾಜನ ತಕ್ಕಂತೆ ಏನಾಗುತ್ತೆ. ಪೂರ್ವ ಸಸ್ಯಾಧಿಪ ಶನಿ, ಅಪರ ಸಸ್ಯಾಧಿಪ ಬುಧ ಮತ್ತೆ. ಪೂರ್ವ ಸಸ್ಯಾಧಿಪ ಅಂದರೆ ಮುಂಗಾರು, ಅಪರ ಸಸ್ಯಾಧಿಪ ಹಿಂಗಾರು. ಸೊ ಶನಿ ಅಷ್ಟು ಒಳ್ಳೆ ಮನೆ ಕೊಡೋ ವ್ಯಕ್ತಿ ಅಲ್ಲ, ಅದರಿಂದಾಗಿ ಮುಂಗಾರು ಮಳೆ ಸರಿ ಹೋಗೋದಿಲ್ಲ. ಇವ್ರ ಪ್ರಕಾರ ಸರಿ ಹೋಗುತ್ತೆ ಅಂತ ಹಾಕ್ತಾರೆ ಇವರೆಲ್ಲ. ಬಟ್ ಎಷ್ಟೇ ಪಂಚಾಂಗ ಸರಿ ಹಾಕಿದ್ರು ಕೂಡ ನಮ್ಮ ಇವರು ಹೇಳ್ತಾರೆ ಆಧುನಿಕ ನಮ್ಮ ಏನು ಪಂಚಾಂಗ ನೋಡಿ, ಬರೀ ಕ್ಯಾಲ್ಕುಲೇಷನ್ ಏನು ಹೇಳ್ತಾರೆ ಆ ಅಕ್ಯುರಸಿ ಸೈಂಟಿಫಿಕ್ ಅಕ್ಯುರಸಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಇವ್ರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ತರಿಸ್ತಾರೆ, ಇವರು ಪ್ರಿಡಿಕ್ಟ್ ಮಾಡ್ತಾರೆ. ಗೊತ್ತಲ್ಲ ನಿಮಗೆ, ಇವಾಗ ಭಾರಿ ಇಂದ ಸಾಮಾನ್ಯ ಮಳೆ ಬರುವ ಸಂಭವ ಇದೆ, ದಿವಸ ಹೇಳ್ಬೋದು ಇದನ್ನ. ಇಂಥ ಪಂಚಾಂಗ ಹೇಳೋದಕ್ಕೆ ಯಾವ ಅಬ್ಸರ್ವೇಟರಿ ಬೇಕಿಲ್ಲ. ಸಾಧಾರಣದಿಂದ ಭಾರಿವರೆಗೆ ಮಳೆ ಬರುವ ಸಂಭವ ಇದೆ, ಬರೀ ಎಲ್ಲ ಇಫ್ಗಳೇ, ಏನು ಅರ್ಥ ಇಲ್ಲ. ನಮ್ಮಲ್ಲಿ ಆಗಲ್ಲ, ಅಕ್ಯುರಸಿ ಜಾಸ್ತಿ ಇರ್ತದೆ. ಇದು ಮಳೆ ಬೆಳೆ ಸರಿ ಆಗೋದಿಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತದೆ, ಶನಿ ಸರಿಯಾದ ಕಾಲ ಕೊಡೋದಿಲ್ಲ, ಅದರಿಂದಾಗಿನೇ ಬಂದು ಬೇಕಾದ ಕಾಲಕ್ಕೆ ಬರೋದಿಲ್ಲ, ಬೇಡವಾದ ಕಾಲಕ್ಕೆ ಸಿಕ್ಕಾಪಟ್ಟೆ ಬರೋದು. ಆದ್ದರಿಂದ ಮಳೆ ಒಳ್ಳೆ ಮಳೆ ಇಲ್ಲ. ಆದರೆ ಕೊನೆಗೆ ಮಾತು ಕ್ವಚಿತ್ ಸುಭಿಕ್ಷಂ ಬಂದುಬಿಡ್ತಾರೆ, ಕೆರಕಡೆ ಸುಭಿಕ್ಷ ಒಳ್ಳೆಯವರಿಗೆ ಅಂತ ಒಳ್ಳೆ. ಅದಕ್ಕೆ ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ಎಲ್ಲೆಲ್ಲ ಹುಡುಕ್ತಿರ್ತಾರೆ, ಭೀಷ್ಮಾಚಾರ್ಯ ಹೇಳ್ತಾರೆ ಹಾಗೆಲ್ಲ ಹುಡುಕ್ಬೇಡ ದುರ್ಯೋಧನ, ಎಲ್ಲಿ ಮಳೆ ಬೆಳೆ ಸರಿಯಾಗಿರುತ್ತಲ್ಲ ಪಾಂಡವರಿದ್ದಾರೆ ಅಂತ ತಿಳ್ಕೊಂಬಿಡು ಅಂತ ಹೇಳ್ತಾರೆ. ಅದೇ ಗುರುತು, ಇವತ್ತು ಸರಿಯಾಗಿದ್ದರೆ ನಮ್ಮ ಪಾಡಿಗೆ ಮಳೆ ಬೆಳೆ ಸರಿಯಾಗಿರ್ತೇವೆ. ಇವತ್ತು ಪೇಪರ್ ಹೇಗಾರಿಲ್ಲ, ಸರಿಯಾಗಿ ಓದಿದ್ರೆ ಅವ್ರಿಗೆ ಈಸಿನೇ ಇದೆ. ಸರಿಯಾಗಿ ಓದ್ದೆ ಹೋದರೆ ಬರೀ ಅವ್ರಿಗೆ ಏನು ಪ್ರಿಂಟ್ ಪಕ್ಕದವ್ರು ಹೇಳಿದ್ರು ಫೇಲ್ ಆಗ್ತಾನೆ, ಗೊತ್ತಾಯ್ತಾ. ಆದ್ದರಿಂದ ಗ್ರಾಹಕತೆಗಳೆಲ್ಲ ನಮ್ಮ ನೀಟ್ನೆಸ್ ಮಾರ್ಕ್ಸ್ ಆಗೋ ಹಾಗೆ, ಅದು ಫೈನಲ್ ಅಲ್ಲ. ಜ್ಯೋತಿಷ್ ಶಾಸ್ತ್ರವಾಗಲಿ ಬೇರೆ ವಾಸ್ತು ಆಗಲಿ ಎಲ್ಲ ಕೂಡ ಒಂದು 5% 5 ಮಾರ್ಕು 10 ಮಾರ್ಕ್ ಇದ್ದಾಗೆ ಬೇಸಿಕ್ 80+ ಇರೋದೆಲ್ಲ ನಿಜವಾದ ಸಾಧನೆ. ನಿಜವಾದ ಸಾಧನೆ ಮಾಡೋರಿಗೆ ಕಾಲ ಜಾತಕ ಏನೇನೇನೂ ಬೇಕಿಲ್ಲ, ಗೊತ್ತಾಯ್ತಾ. ಗುಡಿದವರಿಗೆ ಸ್ವಲ್ಪ ಆ್ಯಡ್ ಆಗ್ತದೆ, ಹೆಲ್ಪ್ ಆಗ್ತದೆ ಅಷ್ಟೇ. ಎಂಥ ಕಾಲ ಇದ್ದರೂ ಕೂಡ ಏಕಾದಶಿ ಉಪವಾಸ ಮಾಡೋರಿಗೆ, ವಿಷ್ಣು ಸಹಸ್ರ ನಾಮ ವಾಯುಸ್ತುತಿ ಹೇಳೋರಿಗೆ ಎಲ್ಲ ಸುಭಿಕ್ಷನೇ ಸುಭಿಕ್ಷ. ಜಾತಕ ಕಳ್ಕೊಂಡ್ಬಿಡ್ರಿ, ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಜಾತಕನೂ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್. ಅದು ಒಳ್ಳೆ ಹುಡುಗನಿಗೆ ಅವನು ಪೇಪರ್ ಔಟ್ ಆಗಿರುತ್ತೆ, ಕೊಟ್ಟ ಓದೋದೇ ಇಲ್ಲ ಅವನು, ಯಾಕೆ ಗೊತ್ತಾ, ಏನು ಕೊಟ್ಟರು ಬರೀತೇನೆ ಇವನ್ ಯಾಕೆ ಓದಬೇಕು ಅಂತ ಹೇಳ್ತಾರೆ. ಇವನು ಓದ್ತಾವಿದ್ದವ್ರಿಗೆ ಅಷ್ಟೇ, ಏನು ಕೊಟ್ಟರು ಫೇಲ್ ಆಗ್ತಾರೆ, ಆದ್ರಿಂದ ಅವ್ರಿಗೆ ಅವನಿಗೂ ಉಪಯೋಗ ಇಲ್ಲ. ಉಪಯೋಗ ಆಗೋದು ಮಿಡ್ಲ್ ಪರ್ಸನ್ಸ್ಗೆ ಅಷ್ಟೇ. ಯಾರು ಹರಿರೇವ ಪರೋ ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃತಿ ಅಂತ ಬದುಕ್ತಾರೆ, ಅವ್ರಿಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ಇವೆಲ್ಲ ಸೆಕೆಂಡರಿ ಇದ್ದಾಗ ಅಷ್ಟೇ. ಏಕಾದಶಿ ಉಪವಾಸ ಮಾಡಿ ಎಂಥ ಕೆಟ್ಟ ದೆಸೆಯೂ ಪರಿಹಾರ ಆಗೋದು. ಶನಿ ದೆಸೆ ರಾಹು ದೆಸೆಯಲ್ಲಿ ಶುಕ್ರ ದೆಸೆ ಆಗಿಬಿಡುತ್ತೆ, ಅದು ಬಿಟ್ಟುಬಿಡಿ, ಶುಕ್ರ ದೆಸೆ ರಾಹು ದೆಸೆ ಶನಿ ದೆಸೆ ಕಾಡುತ್ತೆ ನಿಮಗೆ. ಆದ್ದರಿಂದ ಇವೆಲ್ಲ ಸೆಕೆಂಡರಿ ಇದ್ದಾಗ, ಆದಿತ್ಯಾದಿ ನವಗ್ರಹ ಶುಭಕರಾಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ತಿಥಯ ಸಯೋಗಕಃ ತದ್ದೇವತಾ ತದ್ಗಣಾಹ ಮಾಸಾಬ್ದ ಋತವಃ ತಥೈವ ದಿವಸಾಹ ಸಂಧ್ಯಾ ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಅದರಲ್ಲಿ ಆಚಾರ್ಯ ಹೇಳ್ತಾರೆ, ಬರೀ ಗ್ರಹಗಳೆಲ್ಲ ಜಡಪದಾರ್ಥಗಳು, ಜಡಪದಾರ್ಥಗಳಿಗೆ ಎಂದೂ ಏನು ಸೆಲ್ಫ್ ಫಂಕ್ಷನಿಂಗ್ ಕೆಪಾಸಿಟಿ ಇಲ್ಲ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್ ಅದು, ಗೊತ್ತಾಯ್ತಾ. ಆದ್ದರಿಂದ ನಹಿ ಕರ್ಮ ವಿಮಾ ಮಲಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ, ಜಡಪದಾರ್ಥಗಳು ಲೆಕ್ಕನೇ ಇಲ್ಲ. ಇನ್ನು ಚೇತನ ಪದಾರ್ಥ ಇಟ್ಕೊಂಡ್ರೆ, ಸೂರ್ಯಮಂಡಲ ಇದ್ದಾನೆ ಸೂರ್ಯ ಇದ್ದಾನೆ ಅಂತ ಹೇಳ್ಕೊಂಡ್ರೆ ಅಸ್ವತಂತ್ರರವರು, ಅಸ್ವತಂತ್ರದ ಅಷ್ಟೇ. ಆದರೆ ಸ್ವತಂತ್ರನಾಗಿ ಚೇತನಾಗಿರೋ ಪರಮಾತ್ಮ ಒಬ್ಬನೇ, ಆದ್ದರಿಂದಾಗಿನೇ ದೇವರನ್ನು ನಂಬಿದವರಿಗೆ ಪ್ರಹ್ಲಾದನ ದೊಡ್ಡ ಉದಾಹರಣೆ. ಎಲ್ಲ ಮೈನಸ್ ಪಾಯಿಂಟು, ಪ್ರಹ್ಲಾದ ನರಸಿಂಹ ದೇವರನ್ನು ಕಂಡ, ಹಿರಣ್ಯಕಶಿಪು ಎಲ್ಲ ಪ್ಲಸ್ ಪಾಯಿಂಟು, ಸತ್ಯ ಹೋಗ್ಬಿಟ್ಟು. ಅಂದರೆ ದೇವರನ್ನು ನಂಬಿದವರಿಗೆ ಎಂದೂ ಕೆಡಕಿಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಮಾತಾಡಿಕೊಟ್ರೆ ಸರಿ, ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ. ನಮಗೆ ಮುಖ್ಯವಾಗಿ ಇನ್ನು ಸಾಧನೆ ಹೇಗೆ ಹುಡುಕ್ಬೇಕು, ಏಕಾದಶಿ ಉಪವಾಸಾದಿಗಳಿಗೆ, ಆಮೇಲೆ ವೈಶಾಖ ಸ್ನಾನ, ಮಾಘ ಸ್ನಾನ, ಕಾರ್ತಿಕ ಸ್ನಾನ, ವೈಕಾಸಕ, ಅದಕ್ಕೆಲ್ಲ ಮುಹೂರ್ತ ಹುಡ್ಕೊಂಡ್ಬಿಟ್ಟು ಮೊದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಮಾಡಲಿಕ್ಕೆ ಬರೋದು. ತುಂಬ ಏಕಾದಶಿ ಮಾಡಲಿಕ್ಕೆ ಬರೋದಿಲ್ಲ ಅಂತಾರೆ, ಯಾಕೆ ಬರೀ ಅವತ್ತೆ ಪಂಚಾಂಗ ನೋಡ್ತಾನೆ ಏಕಾದಶಿ ಬೆಳಿಗ್ಗೆ ಅಂತೇಳಿ, ಅವಾಗ ಮಾಡಕ್ಕೆ ಬರೋದಿಲ್ಲ, ಪ್ರಿಪ್ರೇಷನ್ ಡೇ ಇಲ್ಲ, ಲ್ಯಾಗ್ ಮಾಡ್ತಾನೆ. ವಾರದ ಮುಂಚೆ ಆದರೆ ಇಲ್ಲ ಪ್ಲಾನ್ ಸಂಚಾರನ ಊಟದ ಎಲ್ಲ ಬೇರೆ ಮಾಡಿಕೊಂಡು ಸರಿಯಾಗಿ ಮಾಡಲಿಕ್ಕೆ ಬರುತ್ತೆ. ಅದು ಮೊದಲೇ ಹೇಗೆ ತಿಳ್ಕೊಬೇಕು, ಹಾಗೆ ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಆಗೋದ್ರಿಂದ ಮಾಡಲಿಕ್ಕೆ ಲೇಟಾಗಿ ತಿಳ್ಕೊಳ್ಳೋದು ಈಗ ಮಾಡಲಿಕ್ಕಾಗೋದಿಲ್ಲ ಅದು. ಅದಕ್ಕೆ ಪಂಚಾಂಗ ಶ್ರವಣ ಮಾಡಿದಾಗ ಸಮಸ್ಯೆನೇ ಬರೋದಿಲ್ಲ. ಇವತ್ತು ಮದುವೆ ಮುಹೂರ್ತ ಕಡಿಮೆ ಇದೆ ಅನ್ನೋದ್ರಲ್ಲಿ ಮೊದಲೇ ಪ್ಲಾನ್ ಮಾಡ್ಬೇಕಾಗಿದೆ, ಮೊದಲೇ ಹುಡುಗಿ ಸರಿಯಾಗಿ ಮಾಡಬೇಕು. ಉಪನಯನ ಮುಹೂರ್ತ ಕಡಿಮೆ ಇದೆ, ಸರಿಯಾಗಿ ಅದು ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ಇದ್ದಕ್ಕಿದ್ದ ನೋಡೋದು ಮುಹೂರ್ತ ಇಲ್ಲ ಅಂತ ಸುಮ್ ಸುಮ್ಮನೆ ಮುಂದಾಗ್ತಿದ್ರೆ ಎಷ್ಟು ತಪ್ಪಾಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟುಬಿಟ್ಟು ಸರಿಯಾಗಿ ಮಾಡಬೇಕು. ಇನ್ನು ಉಳಿದ ಹಬ್ಬಗಳಲ್ಲಿ ವ್ಯತ್ಯಾಸ ಇಲ್ಲ, ಪ್ರತಿ ವರ್ಷ ಬರಂತೆ ಬರ್ತಾ ಹೋಗುತ್ತೆ. ಜಯತೀರ್ಥರ ಆರಾಧನೆ ಭಾನುವಾರ ಆಗುತ್ತೆ, ಅದು ಆರಾಧನೆ ಒಳ್ಳೆ ಅವಕಾಶ ಇದೆ. ರಾರ ಆರಾಧನೆ ಶನಿವಾರ ಆಗುತ್ತೆ, ಆದ್ದರಿಂದನೂ ಅನುಕೂಲ ಇದೆ. ಆಮೇಲೆ ಶುಕ್ರವಾರ ತಪ್ತಮುದ್ರಾಧಾರಣೆ ಏಕಾದಶಿ, ಮೊದಲೇ ಏಕಾದಶಿ ಶುಕ್ರವಾರ ಆಗುತ್ತೆ. ಸೊ ಶನಿವಾರ ಭಾನುವಾರ ಅನುಕೂಲ ಸಿಗುತ್ತೆ. ಅವತ್ತೇ ದಕ್ಷಿಣಾಯನ ಪುಣ್ಯಕಾಲ ಅವತ್ತೇ ಬಂದಿರೋದು, ಉತ್ತರ ಯಾವುದು ಏಕಾದಶಿ ದಿವಸನೇ ಬಂದಿರೋದು. ಅದಕ್ಕೆ ದ್ವಾದಶಿ ಬೆಳಗ್ಗೆ ಪಾಳನೆಗಿಂತ ಮುಂಚೆ ಮಾಡಿದರೆ ಮುಗಿದು, ಹದಿನೈದೇ ಬರೋದು ಆ್ಯಕ್ಚುಲಿ. ಆ ಮಧ್ಯಾಹ್ನ ಬಂದು ಲೆಕ್ಕ ತೊಗೊಳ್ಬಾರ್ದು, ಮೊದಲೇ ಮಾಡಿಬಿಟ್ರೆ ಆಯಿತು. ಇದು ಸಂಕ್ಷಿಪ್ತವಾಗಿ ಪಂಚಾಂಗ ಶ್ರವಣಂತ. ಇದು ಭಗವಂತನ ಸ್ಮರಣೆಯೇ ದೊಡ್ಡ. ತದೇವ ಲಗ್ನಂ ಸುದಿನಂ ತದೇವ, ಇದೆಯಲ್ಲ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿ ಯುಗಂ ಸ್ಮರಾಮಿ ಅಂತ ಹೇಳಿದ್ರಿಂದ ಎಲ್ಲದಕ್ಕೂ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಆ ರೀತಿ ತಿಳ್ಕೊಂಡು ಮಾಡಬೇಕು. ಅವೆಲ್ಲ ಕಾಲಮಾನದಲ್ಲಿ ಕಾಲನೇ ಜಡ ಅಂತ ತಿಳ್ಕೊಂಡೆ ಕೆಲಸ ಮಾಡೋದಿಲ್ಲ. ಕಾಲಕ್ಕೆ ಅಭಿಮಾನಿ ದೇವತೆ, ನಕ್ಷತ್ರಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ, ಕರಣಗಳಿಗಿದ್ದಾರೆ, ಯೋಗಗಳಿಗಿದ್ದಾರೆ, ವಾರಗಳಿಗಿದ್ದಾರೆ, ಪ್ರತಿಯೊಬ್ಬರು ದೇವತೆಗಳಿದ್ದಾರೆ. ದೇವತೆಗಳ ತಿಥಿ ಜ್ಞಾನ, ತಿಥಿ ಮೊದಲ ದೇವತಾ ಜ್ಞಾನ, ಆಮೇಲೆ ವಾಯುದೇವರು, ಲಕ್ಷ್ಮೀನಾರಾಯಣ. ಈ ಕ್ರಮದಲ್ಲಿ ಚಿಂತನೆ ಮಾಡ್ತಾ ಹೊರಟ್ರೆ ಪ್ರತಿನಿತ್ಯ ಅದು ಹೇಳೋದಕ್ಕೆ ಬಂದಿರೋದು. ಸಂಕಲ್ಪದಲ್ಲಿ ಇವೆಲ್ಲ ಸೇರಿಸಿಬಿಡ್ತಾರೆ. ಇವತ್ತೇನು ಪಂಚಾಂಗ ಶ್ರವಣ ಮಾಡ್ತೇವೆ ಅದೆಲ್ಲ ಕೂಡ ಪ್ರತಿನಿತ್ಯ ನಾವು ಸಂಕಲ್ಪದಲ್ಲಿ ಹೇಳೋ ಮಾತುಗಳು. ಬಿಟ್ಟುಬಿಟ್ಟು ಶುಭಕರಣ ಶುಭಯೋಗ ಅಂತ ಹೇಳಿಬಿಟ್ರೆ ಹೋಗ್ಬಿಡುತ್ತೆ ಅಷ್ಟೇ ಹೊರತು, ಪುಣ್ಯಕ್ಕೆ ತಿಥಿರು ಶುಭಕ್ಕೆ ಶುಭತಿತ್ತೋ ಅಂತ ಹೇಳೋದು ಬಿಟ್ಟೆ ಅಭ್ಯಾಸ ಮಾಡಿಲ್ಲ. ತಿಥಿ ಹೇಳ್ತಾರೆ ಅಷ್ಟೇ, ತಿಥಿ ಒಂದು ತಪ್ಪದೇ ಹೇಳ್ತಾರೆ. ಉಳಿದ ವಾರ ತಿಥಿ ಯಾವ್ದು ಕೊಡು, ಇವಳು ಹೋಯ್ತು. ತಿಥೇಶ್ಚ ಶ್ರೇಯವಾಪ್ನೋತಿ, ತಿಥಿನ ಸರಿಯಾಗಿ ತಿಳ್ಕೊಂಡ್ರೆ ಸಂಪತ್ತು ಬರುತ್ತೆ. ವಾರದ ಆಯುಷ್ಯ ವರ್ಧನ, ವಾರದ ಜ್ಞಾನ ಇದ್ರೆ ಆಯುಷ್ಯ ವೃದ್ಧಿ ಆಗತ್ತೆ. ಆಮೇಲೆ ಕರಣಾತ್ ಕಾರ್ಯಸಿದ್ಧಿಶ್ಚ, ಅವತ್ತು ಯಾವ ಕರಣ ಅಂತ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಆಗತ್ತೆ. ನಕ್ಷತ್ರ ಧರತೆ ಪಾಪಂ, ನಕ್ಷತ್ರ ಜ್ಞಾನ ಇದ್ರೆ ಪಾಪ ಪರಿಹಾರ ಆಗತ್ತೆ. ಯೋಗ ದ್ರೋಹ ನಿವಾರಣ, ಕರಣಾತ್ ಕಾರ್ಯಸಿದ್ಧಿಶ್ಚ, ಯೋಗದಿಂದ ಯೋಗದ ಜ್ಞಾನ. ಇವತ್ತು ಯಾವ ಯೋಗ ಅಂತ ತಿಳ್ಕೊಂಡ್ಬಿಟ್ರೆ ಅದರಿಂದ ಕಾರ್ಯಸಿದ್ಧಿ ಆಗತ್ತೆ. ಯೋ ರೋಗ ಹರಣ, ಯೋಗ ದ್ರೋಹ ನಿವಾರಣ, ಮಾ ರೋಗ ಪರಿಹಾರ ಆಗತ್ತೆ. ಅದಕ್ಕೆ ಪಂಚ ಅಂಗ ಪಂಚಾಂಗ, ಒಂದು ದಿವಸಕ್ಕೆ ಐದು ಅಂಗಗಳು, ಇವಿಷ್ಟು ತಿಥಿ ನಕ್ಷತ್ರ ವಾರ ಯೋಗ ಕರಣ, ಐದು ತಿಳ್ಕೊಂಡ್ರೆ ಪೂರ್ತಿ ಅವತ್ತು ದಿವಸದ ಜ್ಞಾನ ಸರಿಯಾಗಿ ತಿಳ್ಕೊಂಡಾಗ ಲೆಕ್ಕ ನಾವು. ಆ ರೀತಿ ತಿಳ್ಕೊಂಡು ಮಾಡೋದಕ್ಕೆ ಒಳ್ಳೆ ಶುಭ ಕಾಲ ಇದು. ಆ ರೀತಿ ದುರ್ಮುಖ ರಾಮ ಸಂವತ್ಸರದಲ್ಲಿ ನಾವೆಲ್ಲ ಇವತ್ತೇ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಮನಸ್ಸು ನಿಶ್ಚಿಂತೆ ಆಯಿತು. ಗ್ರಹಣದ ಉಪವಾಸ ಇಲ್ಲ, ಎರಡು ಏಕಾದಶಿಗಳಿಲ್ಲ, ಶ್ರವಣಾದಿಗಳಿಲ್ಲ, ಏನು ಯೋಚನೆ ಇಲ್ಲ ಅಂಥೇಳಿ ಸರಿಯಾಗಿ ಸಾಧನೆ ಮಾಡ್ಕೊಂಡು ಮುಂದುವರಿಲಿಕ್ಕೆ ಅನುಕೂಲ ಆಗತ್ತೆ. ಇನ್ನು ಇದೆಲ್ಲ ತಿಳ್ಕೊಂಡಾಗ ಚಾತುರ್ಮಾಸ್ಯದಲ್ಲೇ ಹೆಚ್ಚು ಹಬ್ಬ ಬರೋದಿಲ್ಲ. ಚಾತುರ್ಮಾಸ್ಯದಲ್ಲಿ ದೇವತೆಗಳ ರಾತ್ರಿ ಕಾಲ ಅಂತ ಹೆಸರು, ಅದಕ್ಕೆ ದೇವತೆಗಳಿಗೆ ರಾತ್ರಿ ಕಾಲ. ಉಳಿದೆಲ್ಲ ಹಾಗೆ ಉತ್ತರಾಯಣ ಅನ್ನೋದು ದೇವತೆಗಳ ಹಗಲು, ದಕ್ಷಿಣಾಯಣ ಅಂದರೆ ದೇವತೆಗಳಿಗೆ ರಾತ್ರಿ. ಅದು ಆದ್ದರಿಂದ ವರ್ಕಿಂಗ್ ಅವರ್ಸ್ ಇಲ್ಲ, ಅದಕ್ಕೆ ಶುಭ ಯಾವುದಕ್ಕೂ ನಿಷಿದ್ಧ. ವಿವಾಹಾದಿಗಳಿಗೆ ವರ್ಕಿಂಗ್ ಅವರ್ಸ್ ಅಲ್ಲ, ಅದರಿಂದ ನಿಷಿದ್ಧ. ಉತ್ತರಾಯಣದಲ್ಲಿ ಸೂರ್ಯ ನೀರನ್ನು ಹೀರ್ತಾನೆ ಮೇಲಕ್ಕೆ, ನಾವು ಪಂಪ್ ಹಾಕಿದ ನೀರು ಹೋಗುತ್ತೆ, ಆಮೇಲೆ ಡೆಲಿವರ್ ಆಗುತ್ತೆ ಆ ಟೈಮ್. ಉತ್ತರಾಯಣ ಪೂರ್ತಿ ಒಳ್ಳೆ ಬಿಸಿ, ಈಗ ಬಿಸಿ ಮೇಲೆ ಹೋಗ್ತಾ ಇರುತ್ತೆ ನೀರು. ದಕ್ಷಿಣಾಯನದಲ್ಲಿ ಮಳೆ ಕೊಡಲಿಕ್ಕೆ ಶುರು ಮಾಡುತ್ತೆ. ಇದು ನೀರು ಕೊಡೋದು ಪಂಪ್ ಇದ್ದಾಗೆ, ವ್ಯವಸ್ಥೆ ಮೇಲೆ ಹಾಕೋದು ಕೆಳಗೆ ಬರೋದು. ಆದಿತ್ಯ ಜಾಯತೆಯ ವೃಷ್ಟಿ ಅಂತಾನೆ ಪುರಾಣದ ವಾಕ್ಯ. ಈ ರೀತಿ ಇರೋದ್ರಿಂದ ಸರಿಯಾಗಿ ಕಾಲಮಾನ ತಿಳ್ಕೊಂಡು ಮುಖ್ಯ ಪರ್ವತ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಭಗವಂತ ಹೇಳಿದ ಮಾತು. ವಿಷ್ಣು ಸಹಸ್ರಾಮದಲ್ಲೇ ಕಾಲ ಅಂತ ಹೆಸರಿದೆ ಭಗವಂತನಿಗೆ. ದೇವರೇ ಕಾಲ ಅಲ್ಲ, ಮತ್ತೆ ದೇವರ ಕಾಲ ನಿಯಾಮಕ ಅಂತ ಅರ್ಥ. ಕಾಲ ಜಡ ಪದಾರ್ಥ, ನಿಯಾಮಕ ಭಗವಂತ. ಕಾಲ ಅನಾದಿ ಮತ್ತು ನಿತ್ಯ. ಅನಾದಿ ಅಂತ ಹೇಳಿದ್ರೆ ಅದು ಕಾಲ ಹುಟ್ಟಿದ್ದಲ್ಲ. ನೀವು ಹೇಳಕ್ ಹೋಗಿ ಕಾಲ ಸ್ಟಾರ್ಟೆಡ್ ಫ್ರಮ್ ದಿಸ್ ಡೇ ಅಂತ ಹೇಳಿದ್ರೆ ದಿಸ್ ಡೇ ಇತ್ತಲ್ಲ, ಕಾಲ ಇದೆ ಅಂತ ಅರ್ಥ. ಆಗ ಕಾಲ ಇಲ್ಲದೆ ಹೋದ್ರೆ ದಿಸ್ ಡೇ ಹೇಳ್ತೇನೆ ನೀವು. ಆದರೆ ಕಾಲ ಎಂಡ್ ಸಾನ್ ದಿಸ್ ಡೇ ಅಂತ ಕೇಳಿದ್ರೆ ಮತ್ತೆ ಕಾಲ ಇದೆ ಅಂತ ಅರ್ಥ. ಅನಾದಿ ಮತ್ತು ಅನಂತ. ಅನಾದಿ ಅಂದ್ರೆ ಕಾಲಕ್ಕೆ ಆದಿ ಇಲ್ಲ, ಅನಂತ ಅಂದ್ರೆ ಕಾಲಕ್ಕೆ ಅಂತ್ಯ ಇಲ್ಲ. ಆದರೆ ದೇವರಿಗೆ ಮಾತ್ರ ಕಾಲದ ಗಣನೆಯೇ ಇಲ್ಲ. ಇದು ದೇವರ ಮಹತ್ವ. ಇದು ದೇವರು ಕಾಲವನ್ನು ನಿಯಮನ ಮಾಡ್ತಾನಾದ್ರಿಂದ ನಿಯಮನ ಮಾಡ್ತಕ್ಕಂಥ ಭಗವಂತನ ಅಧೀನದಲ್ಲಿ ನಾವಿದ್ದಾಗ ನಿಶ್ಚಿಂತ. ಧರ್ಮರಾಜಕ್ಕೆ ಪ್ರಶ್ನೆ ಕೇಳ್ತಾನೆ, ಮಹಾಭಾರತದಲ್ಲಿ ಬರ್ತದೆ, ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ. ಇದು ಪ್ರಶ್ನೆ. ಇದು ರಾಜನಿಗೆ ತಕ್ಕಂತೆ ಕಾಲ ಇರಬೇಕು, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು. ಇದು ಪ್ರಶ್ನೆ. ಇದು ನಮಗೆ ಪ್ರಶ್ನೆ ಅಲ್ಲ, ಉತ್ತರನೇ ನಮ್ಮದು. ಕಾಲಕ್ಕೆ ತಕ್ಕಂತೆ ನಾವಿರಬೇಕಾದ್ರಿಂದ ಕಲಿಗಾಲ ಅಂತೇಳಿ, ಕಲಿಗಾಲ ಹೇಗಿರಬೇಕು ಅದಕ್ಕಿಂತ ಜಾಸ್ತಿ ಕಟ್ಟೋಗ್ಬಿಡ್ತಾರೆ, ಇನ್ನು ಅಡ್ವಾನ್ಸ್ ಆಗಿ ಹೋಗ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇವತ್ತು ರಾತ್ರಿ ದೀಪ ಇರೋದಿಲ್ಲ ಅಂದರೆ ಅರ್ಥ ಏನು, ಏರ್ಪಾಡು ಮಾಡ್ಕೊಳ್ಳಿ ಅಂತ ಅರ್ಥ. ರಾತ್ರಿ ಬೆಳಕಿರೋದಿಲ್ಲ, ಸೂರ್ಯ ಇರೋದಿಲ್ಲ ಅಂದರೆ ಬೆಳಕಿ ನೀವು ಏರ್ಪಾಡು ಮಾಡ್ಕೊಳ್ಳಿ ಅಂತ ಅರ್ಥನೇ ಹೊರತು ಕತ್ಲಲ್ಲಿರಿ ಅಂತ ಅರ್ಥ ಅಲ್ಲ. ಕಲಿಯುಗದಲ್ಲಿ ಆಪತ್ತು ಜಾಸ್ತಿ, ಜ್ಞಾನ ಹೋಗುತ್ತೆ ಅಂದರೆ ಹುಷಾರಾಗಿರಿ ಅಂತ ಅರ್ಥ. ಅರ್ಥ ನೀವು ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಂತ ಅರ್ಥ ಅಲ್ಲ. ಯಾವುದಕ್ಕೆ ಕತ್ಲೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಉತ್ತರ ಕೊಡ್ತಾನೆ ಆಮೇಲೆ. ಇತಿ ಸೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ಕಾಲಕ್ಕೆ ತಕ್ಕಂತೆ ರಾಜ ಇರಬಾರ್ದು, ರಾಜನ ತಕ್ಕಂತೆ ಕಾಲ ಇರಬೇಕು. ಅಂದ್ರೆ ನಾವು ರಾಜರಲ್ಲ ಅಂದ್ರೆ ಪ್ರಜಾರಾಜ್ಯ ಅಲ್ಲೇನು ಈಗ. ಸೊ ನಂಬಿರ್ತಕ್ಕಂತೆ ಕಾಲ ಇರಬೇಕೇ ಹೊರತು ಕಾಲದ ತಕ್ಕಂತೆ ನಾವಿರಬಾರ್ದು. ಇಷ್ಟದವನು ಹೇಳ್ತಾನಲ್ಲ, ಬರ್ತೀಯ ಜೆ ಪಿ ನಗರ ಮಲ್ಲೇಶ್ವರಕ್ಕೆ ಹೋಗ್ತೀನಿ ಬರ್ರಿ ಅಂದ್ರೆ ಹೋಗ್ತೀವ ನಾವು? ಯಾಕೆ ನಾವು ಹೇಳಿದಲ್ಲಿ ವೆಹಿಕಲ್ ಹೋಗ್ಬೇಕು, ವೆಹಿಕಲ್ ಹೋಗಲ್ಲಿ ನಾವು ಹೋದ್ರೆ ಗತಿಯಾಗ ತಪ್ಪದು. ವೆಹಿಕಲ್ ನಮ್ಮ ಕಂಟ್ರೋಲ್ ಇರಬೇಕೇ ಹೊರತು ಅದ್ರ ಕಂಟ್ರೋಲ್ ನಾವಿರಬಾರ್ದು. ಕಾಲ ತಕ್ಕಂತೆ ನಾವಿರಬಾರ್ದು, ನಮಗ್ ತಕ್ಕಂತೆ ಕಾಲ ಇರಬೇಕು. ಇವತ್ತು ಕಾಲಕ್ಕೆ ತಕ್ಕಂತೆ ಹೇಳಬೇಕು ನಾವು, ಅವ ಸರಿ ಮಾಡಕ್ ಬರದು. ಹೇಳೋದು 10 ಗಂಟೆಗೆ ಸಂಜಾನೆ ಮಾಡಕ್ ಆಗೋದಿಲ್ಲ ಅಂದ್ರೆ ಸಕಾಲಕ್ಕೆ ತಪ್ಪು ಯಾರ್ದು, ಇವಂದೇ ತಪ್ಪದು. ಅದಕ್ಕೆ ನಾವೆಲ್ಲ ಕೂಡ ಕಾಲಕ್ಕೆ ಅಧೀನರಾಗಿ, ಭಗವಂತ ಕಾಲ ಭಗವಂತ ಅಧೀನ, ನಾವೆಲ್ಲ ಕಾಲ ಅಧೀನ ಭಗವ ಎಲ್ಲ ಅಧೀನವಾಗಿರೋದ್ರಿಂದ ದೇವರ ಆರಾಧನೆಯನ್ನ ಪ್ರಾಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಮಂತ ಧ್ಯಾನ ಮಾಡಿ ನಮ್ಮ ಸಾಧನೆಯನ್ನ ಹರಿವಾಯುಗಳ ಪ್ರೀತ್ಯರ್ಥ ಎಂಬ ಕಾರಣದಲ್ಲಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ, ಭಗವಂತನ ಪ್ರೇರಣೆ ಭಗವಂತನ ಪ್ರೀತಿ ಎರಡರಿಂದ ಉದ್ಧಾರ ಆಗಬೇಕು. ಇವತ್ತು ದೇಹ ಇಲ್ಲದೆ ಹೋದರೂ ಸಾಧನೆ ಆಗೋದಿಲ್ಲ, ಕಾಲ ಇಲ್ಲದೆ ಹೋದರೂ ಸಾಧನೆ ಆಗೋದಿಲ್ಲ, ಆಮೇಲೆ ದೇಶ ಇಲ್ಲದವರು ಸಾಧನೆ ಆಗೋದಿಲ್ಲ. ಕಾರ್ಪೆಂಟರ್ ಕರಿತೀರಿ, ವರ್ಕ್ ಮಂಟಪ ಮಾಡುವಂತೀರಿ, ಎಲ್ಲಿ ಮಾಡಲಿ ಅಂತ ಅವ್ನು ಜಾಗ, ಏ ಜಾಗ ಎಲ್ಲ ಮಾಡಿ ಚಿಕ್ಕ ಮನೆ ನಮ್ಮದು ಎಲ್ಲರೂ ಮಾಡೋ ಅಂತ ಹೇಳಿದರೆ ಇಲ್ಲ, ಜಾಗ ತೋರಿಸ್ಬೇಕು ಅವನಿಗೆ. ಆಮೇಲೆ ಟೈಮ್ ಹೇಳಬೇಕು, 1 ನಿಮಿಷದಲ್ಲಿ ಮಾಡೋದ್ರೆ ಮಾಡೋಕ್ಕಾಗೋದಿಲ್ಲ, ಇಷ್ಟು ದಿವಸದಲ್ಲಿ ಮಾಡಬೇಕು, ಟೈಮ್ ಬೇಕು. ಈ ಟೈಮು ಮತ್ತು ನೀನು ಮಾಡಬೇಕು, ವ್ಯಕ್ತಿ ಅವನು, ವ್ಯಕ್ತಿ ದೇಶ ದೇಹ, ದೇಹದೊಳಗಿದ್ದಾನೆ ವ್ಯಕ್ತಿ, ಕಾಲ ಟೈಮ್ ಅದು, ಪ್ರದೇಶ ಇದು. ಡಾಕ್ಯುಮೆಂಟ್ ಆಗ್ಬೇಕಾದ್ರೆ 3 ಇರಬೇಕು, ಸಿಗ್ನೇಚರ್ ಇರಬೇಕು, ಟೈಮ್ ಇರಬೇಕು, ಡೇಟ್ ಹಾಕಬೇಕು, 3ರಲ್ಲಿ 1 ತಪ್ಪಿದ್ರೂ ಡಾಕ್ಯುಮೆಂಟ್ ಆಗೋದಿಲ್ಲ. ಅದಕ್ಕೆ ದೇಹ ಪ್ರಶಂಸಾ ಪ್ರಕರಣ, ಕಾಲ ಪ್ರಶಂಸಾ ಪ್ರಕರಣ, ದೇಶ ಪ್ರಶಂಸಾ ಪ್ರಕರಣ ಅಂತ ಭಾಗವತ್ ಸಾರೋದ್ಧಾರದಲ್ಲಿ 3ನ್ನು ಹೇಳ್ತಾ, ಎಂಥ ದೇಹ ನಮ್ಮದು, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಬರೀ ಪ್ಲಸ್ ಪಾಯಿಂಟ್ಗಳು, ಇಂದು ಎಷ್ಟು ಕೋಟಿ ಜನ್ಮ ಪುಣ್ಯ ಮಾಡೋದು ಲೆಕ್ಕನೇ ಇಲ್ಲ. ಇದು ನಮ್ಮ ದೇಹದ ಮಹತ್ವ, ವೈಷ್ಣವ ದೇಹ. ಎರಡನೇದಾಗಿ, ಎಂಥ ಕಾಲ ಇದು, ಕಲಿಯುಗದಷ್ಟು ಯುಗನೇ ಇಲ್ಲ ಸಾಧನೆ, ಕಲಿಯುಗಕ್ಕೆ ಸಮನಾದ ಯುಗವಿಲ್ಲವಯ್ಯ ಅಂತ ಹೇಳ್ತಾರೆ ದಾಸರು. ಸಾಧನೆ ಮಾಡೋದು ಕಲಿಯುಗ ಅಂತ ಹೇಳಿದ್ರೆ ನಂಬರ್ 1 ಯುಗ. ಭಾಗವತದಲ್ಲಿ ಕೊಂಡಾಡ್ತಾರೆ, ಕಲಿಯರೇಕೋ ಮಹಾನ್ ಗುಣ, ಇದು ಕೆಟ್ಟ ಯುಗನ ಭಗವಂತ ಯಾತಕ್ಕೆ ಇಟ್ಟಿದ್ದಾನೆ ಅಂದರೆ, ಇಲ್ಲಿ ಸಾಧನೆ ಸ್ವಲ್ಪ ಮಾಡಿದರೆ 100 ಪಟ್ಟು ಎಕ್ಸ್ಪೆಂಡ್ ಆಗಿ ಜಾಸ್ತಿ ಆಗುತ್ತಂತೆ. ಪುಷ್ಯಾರ್ಕಾದಿ ಸಮಾಗಮ ಇದ್ರೆ ಹೇಗೋ ಹಾಗೆ, ಅದರಲ್ಲೂ ಏಕಾದಶಿ ವ್ರತಗಳು ಪುಷ್ಯಾರ್ಕ ಇಸರ್ತೆ 4 ಸರ್ತೆ ಗುರುಪುಷ್ಯ ಯೋಗ ಬರುತ್ತೆ, 1 ಸರ್ತೆ ಪುಷ್ಯಾರ್ಕ ಯೋಗ ಬರುತ್ತೆ. ಮೊದಲೇ ಪ್ಲಾನ್ ಮಾಡಿಕೊಂಡ್ರೆ ಅಷ್ಟೋತ್ತರ ಎಲ್ಲ ಮಾಡಕ್ಕೆ ಪ್ಲಾನ್ ಮಾಡ್ಬೋದು. 4 ಸರ್ತೆ ಗುರುಪುಷ್ಯ, 1 ಸರ್ತೆ ಪುಷ್ಯಾರ್ಕ, ಅದೆಲ್ಲ ಮೊದಲೇ ನೋಟಿಸ್ ಮಾಡ್ಕೊಂಡ್ಬಿಡ್ಬೇಕು, ಏನೇನಂತ ಪ್ಲಾನ್ ಮಾಡ್ಕೊಂಡ್ಬಿಡ್ಬೇಕು. ಒಳ್ಳೆ ಸಾಧನೆಯಲ್ಲೂ ಸಾಧನೆ, ಕಾಲದಲ್ಲೂ ಪರ್ವಕಾಲ. ಇನ್ನು ಸ್ಥಳ ಮಧ್ವಿಜ ವರ್ಣನೆ ಮಾಡ್ತಾ ಇದೆ, ಸದ್ವೀಪ ವಾರಣಿಧಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೇ. ಸಪ್ತದ್ವೀಪದಲ್ಲಿ ಜಂಬೂದ್ವೀಪ, ಅದರಲ್ಲಿ ಭರತಖಂಡ, ಅದರಲ್ಲಿ ಎಂಥ ಜಾಗ ಇದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಸಾಧನ ಪ್ರದೇಶ ಇದು. ಸಾಧನ ದೇಹ, ಸಾಧನ ಕಾಲ, ಸಾಧನ ಪ್ರದೇಶ ಎಲ್ಲ ಸೇರಿದೆ. ಆದ್ದರಿಂದ ಇದನ್ನು ಕಳ್ಕೊಬಾರ್ದು. ಇದನ್ನು ಕಳ್ಕೊಂಡ್ರೆ ಭಾಗವತ ಅದನ್ನು ಹೇಳ್ತದೆ, ಹೇಳ್ತಾರೆ ಇಂಥ ಕಲಿಯುಗದಲ್ಲಿ ಅವತಾರ ಮಾಡಲಿಕ್ಕೆ ದೇವತೆಗಳು ಕಾಯ್ತಿರ್ತಾರಂತೆ. ಅವ್ರು ಹೇಳ್ತಾರೆ, ಒಂದು ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲಿ ಹುಟ್ಟಬೇಕು, ಅದು ಕಲಿಯುಗದಲ್ಲಿ ಹುಟ್ಟಬೇಕು, ಅದು ವೈಷ್ಣವರಾಗಿ ಹುಟ್ಟಬೇಕು, ದೇವತೆಗಳು ಕಾಯ್ತಿರ್ತಾರಂತೆ. ಅವ್ರು ಹೇಳ್ತಾರೆ, ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ಸ್ವರ್ಗಾದಿ ಲೋಕಗಳೊಳಗೆ ಕಲ್ಪಗಟ್ಟಲೆ ವಾಸ ಮಾಡೋದಕ್ಕಿಂತ ಭರತಖಂಡದೊಳಗೆ ಕ್ಷಣಾಯುಷಾಂ, ಒಂದು ಕ್ಷಣ ಇದ್ರೂ ಸಾಕು ಉದ್ಧಾರ ಆಗೋಗ್ತೀವಿ ಅಂತ ಹೇಳ್ತಾರೆ. ಅಂತ ಸಾಧನ ಭೂಮಿ ಇದು, ಬಿಡಲಿಕ್ಕೆ ಸಾಧ್ಯ ಇಲ್ಲ. ವೈಷ್ಣವ ದೇಹ ಆಚಾರ ಹೇಳ್ತಾ ಇದೇ ಮಾತಲ್ಲಿ ಬರುತ್ತೆ, ಒಂದು ಕಲ್ಪಗಟ್ಟಲೆ ಬದುಕೋದಕ್ಕಿಂತ ವರಂ ಪಂಚದಿನಾನ್ಯಪಿ ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚದಿನಾನ್ಯಪಿ. 5 ದಿವಸ ಬದುಕಿದ್ರೆ ಸಾಕತ್ತೆ, ಪಂಚಭೇದಾದಿ ಜ್ಞಾನ ಇಟ್ಟು 5 ದಿವಸ ಬದುಕಿದ್ರೆ ಸಾಧನೆ ಆಯಿತು, 2 ಅಲ್ಲಿಗೆ. ಇನ್ನು ಇಂಥ ಸ್ಥಳ, ಇಂಥ ಒಂದು ದೇಹ ಇದು, ಇಂಥ ಕಾಲ. ದೇಹ ಅಮೂಲ್ಯ, ಅಮೂಲ್ಯ ಕಾಲ, ಅಮೂಲ್ಯ ಪ್ರದೇಶ, ಅಮೂಲ್ಯ, 3ರ ಕಾಂಬಿನೇಷನ್ ಇದೆ. ಅಂಥವತ್ತಲ್ಲಿ ಸಾಧನೆ ಮಾಡದೆ ಹೋದರೆ ಪ್ರಾಪ್ತಾನುಜಾತಿಂತಿಹ ಏಚ ಜಂತವಃ ಕಾಲ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ ನಚೇದ್ಯತೇರನ್ ಅಪುನರ್ಭವಾಯ ಭೂಯೋವನೌಕಾ ಇವ ಯಾಂತಿ ಬಂಧನಂ. ಇಂಥ ಅವಕಾಶ ಸಿಕ್ಕ, ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ. ಜ್ಞಾನ ಇದೆ, ಕ್ರಿಯಾ ಇದೆ, ಬೇಕಾದ ಸಾಮಗ್ರಿ ಇದೆ. ಇಷ್ಟೆಲ್ಲ ಇದ್ದ ಕಾಲಕ್ಕೆ ಯಾರು ಸಾಧನೆ ಮಾಡೋದಿಲ್ಲ, ಅವನು ಕಪಿ ಇದ್ದ ಹಾಗೆ. ವನೌಕಸ್ ಅಂದರೆ ಕಪಿಗಳು, ಕೇಳಲ್ಲವೋ ಮರ್ಕಟ ಅಂತ ದಾಸರು ಹೇಳ್ತಾರಲ್ಲ ಹಾಗೆ. ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದನ್ನು ಬಿಸಾಕ್ಬಿಡುತ್ತ ಅಂತಲ್ಲ ಹಾಗೆ. ಇವತ್ತಿಂಥ ಅಮೂಲ್ಯವಾದ ಜನ್ಮ ಕಾಲ ವ್ಯರ್ಥ, ಅದು ಸ್ವರ್ಮೂಲದಂಥ ಗ್ರಂಥಗಳು 8 ವರ್ಷದಿಂದ ಹುಟ್ಟಿದ್ರೆ ನಮಗೆ ಸಿಗ್ತಿರಲಿಲ್ಲ. ಅಂತ ಅವಕಾಶ. ಎಂತ ಸಾಧನ ಸಂಪತ್ತು ಅಂದ್ರೆ ಮೋಕ್ಷಕ್ಕೆ ಹೋಗೋರಿಗೆ ಎಲ್ಲ ಇದೆ, ಸಾಧನೆಯನ್ನು ಮಾಡ್ಬೇಕಷ್ಟೇ. ಹಿಂದಿನ ಕಾಲ ಸಾಧನೆ ಮಾಡಬೇಕಾಗಿತ್ತು, ಏನೂ ಇರಲಿಲ್ಲ, ಎಲ್ಲ ಇದೆ, ಸಾಧನೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ದೊಡ್ಡ ತಪ್ಪದು. ಇದೆಲ್ಲ ಕಾಲದ ಮಹತ್ವ ತಿಳ್ಕೊಂಡು ಸಾಧನೆ ಮಾಡಿದರೆ ಉದ್ಧಾರವಾಗ್ತೇವೆ. ಏನು ಮಾಡಿದರೂ ಕೂಡ ಎರಡು, ಹರಿದೇವ ಪರಹ ಹರಿದೇವ ಗುರುಹು ಒಂದು, ಇನ್ನೊಂದು ಪ್ರೀಣಾಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಯಾರು ಮುಖ್ಯಸ್ಥ ಅಂತ ಗೊತ್ತಾದ ಮೇಲೆ ಅದು ಮೆಚ್ಚಿಬಿಟ್ರೆ ಆಗೋಯ್ತು. ಮುಖ್ಯಸ್ಥ ಯಾರು ಅಂತ ತಿಳ್ಕೊಳ್ಳೋದು ಒಂದು ಪಾಯಿಂಟ್. ಹರಿದೇವ ಪರಹ ಹರಿದೇವ ಗುರುಹು, ಹೇಗೆ ಸಾಧನೆ ಮಾಡಬೇಕು ಅದನ್ನು ಮೆಚ್ಚಿಸ್ಬೇಕು. ಮೆಚ್ಚಿಸೋಕೆ ಏನು ಮಾಡಬೇಕು? ಆತನ ಮಾತು ಕೇಳಬೇಕು. ಆತನ ಮಾತು ಯಾವುದು ಅಂದರೆ ಶ್ರುತಿ ಸ್ಮೃತಿ ಹರೇರಾಜ್ಞೆ. ಶ್ರುತಿ ಸ್ಮೃತಿಗಳೆಲ್ಲ ಆತನ ಮಾತು, ಶ್ರುತಿಗಳ ಆತನ ಮಾತು, ವಿಮಲ ಸ್ಮೃತಿಗಳ ಆತನ ಮಂತ್ರ ಹರಿಕಥಾಮೃತಾರದಲ್ಲಿ ಬರುತ್ತೆ. ಶ್ರುತಿಗಳ ಆತನ ಮಾತು ಮತ್ತು ಸ್ಮೃತಿಗಳ ಆತನ ಮಂತ್ರ, ಶ್ರುತಿ ಸ್ಮೃತಿ ಹರೇರಾಜ್ಞೆ ಮಾತಿಗೆ ಅರ್ಥ. ಗೌರ್ಮೆಂಟ್ ಬಂದು ಮಾತಾಡೋದಿಲ್ಲ, ಆ ರೂಲ್ಸ್ ಬುಕ್ ಓದಿದ್ರೆ ಸಾಕು. ರೂಲ್ ಬುಕ್ನಲ್ಲಿ ಗೌರ್ಮೆಂಟ್ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತಾ. ಶ್ರುತಿ ಸ್ಮೃತಿಗಳೆಲ್ಲ ಪರಮಾತ್ಮನ ಸಂದೇಶ ಆದೇಶವಾದ್ದರಿಂದ ನಡ್ಕೊಂಡ್ಬಿಟ್ಟು ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾ, ದುರ್ಮುಖನಾಮ ಸಂವತ್ಸರಕ್ಕೆ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಹರಿವಾಯುಗಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಇದಕ್ಕೆ ಸೇವಾಕರ್ತರಾಗಿ ವಾಸುದೇವಮೂರ್ತಿ ದಂಪತಿಗಳು, ಟಿ ಶ್ರೀ ದಂಪತಿಗಳು, ಶ್ರೀ ಮುಳ್ಳೂರು ಶ್ರೀಧರ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು ಅನೇಕರು ಭಾಗವಹಿಸಿದ್ದಾರೆ. ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಹನುಮಂತ ಜಯಂತಿ ದಿವಸ ಇಲ್ಲಿ ಹನುಮಂತ ದೇವರ ಬಗ್ಗೆ ಪ್ರವಚನ ಇರ್ತದೆ. ಹನುಮಂತ ದೇವರ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿರ್ತಾರೆ, ಮುಖ ಒಡೆದೋಯ್ತು, ಕೆನ್ನೆ ಒಡೆದೋಯ್ತು, ಊದಿ ಬಿಡ್ತೋ ಏನೋ ತಿಳ್ಕೊಂಡಿರ್ತಾರೆ. ಅದೇನು ಸುಳ್ಳವೆಲ್ಲ, ಏನು ಸರಿಯಾಗಿ ತಿಳ್ಕೊಳ್ಳೋಕೆ ಒಂದು ಗರ್ಭಕಾಲ. ವಾಯುಸ್ಥಿತಿಯಲ್ಲಿ 5 ಶ್ಲೋಕ ಬರ್ತದೆ ಹನುಮಂತ ದೇವರಿಗೆ, ಒಂದೇ ಹಂತ 5 ಶ್ಲೋಕದ ಅರ್ಥ ಅವತ್ತಿನ ದಿವಸ ಕೇಳಿದರೆ ವಾಯುಸ್ಥಿತಿಯ ಒಂದು ಭಾಗ ತಿಳ್ಕೊಂಡಾಗ್ತದೆ. ಅದು ಹನುಮಂತ ಜಯಂತಿ ಪ್ರವಚನ ಅಂತ ಹೇಳ್ತಾ, ನಾಡೆಯಿಂದ ವಿದ್ಯಾಪೀಠದ ರಾಮನವಮಿ ಪ್ರವಚನ ನಡೀತಾ ಇದೆ ಅಂತ ತಿಳಿಸಿ ಇವತ್ತಿನ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲ. ಅದೆಲ್ಲ ಮಾಮೂಲಾಗುತ್ತೆ ಇವತ್ತು ಈ ಸತ್ಯ ಏನು